यन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् धर्मक्षेत्रे कुरुक्षेत्रे समवेता युयोत्सवः मामकाः पाण्डवाश्चैव किमकुर्वत सञ्जया देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद भगवद्गीतेयल्लि ನಾಲ್ಕನೇ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತ ಈ ಗೀತಾ ಶಾಸ್ತ್ರದಲ್ಲಿ ಬಂದಂತಹ ಕರ್ಮಯೋಗ ಏನಿದೆ ಅಧ್ಯಾತ್ಮ ಯೋಗ ಏನಿದೆ ಇದು ಇವತ್ತು ನಿನ್ನೆಯದಲ್ಲ ಇದು ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳಿ ನಿರೂಪಣೆ ಮಾಡ್ತಾ ಇದ್ದಾನೆ ಇವಂ ವಿವಸ್ವತೇ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಬ್ರವೀತ್ ನಾನು ಈ ಯೋಗವನ್ನ ಇವಂ ಯೋಗಂ ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಈ ಯೋಗವನ್ನು ನಾನು ವಿವಸ್ವಾನ್ ನಾಮಕ ಸೂರ್ಯನಿಗೆ ಹೇಳಿದೆ ಅಂತ ಭಗವಂತ ಪ್ರಾರಂಭ ಮಾಡ್ತಾ ಇದ್ದಾನೆ ಇದು ಯೋಗ ಯೋಗ ಅಂದ್ರೆ ಉಪಾಯ ಅಂತ ಅರ್ಥ ಯೋಗ ಅಂದ್ರೆ ಉಪಾಯ ಯಾವುದಕ್ಕೆ ಉಪಾಯ ಮೋಕ್ಷಕ್ಕೆ ಉಪಾಯ ಉಪಾಯ ಅಂದ್ರೆ ಸಾಧನ ಮೋಕ್ಷಕ್ಕೆ ಸಾಧನೀಭೂತವಾದ ಈ ಮಾರ್ಗವನ್ನು ನಾನು ಮೊದಲು ಸೂರ್ಯನಿಗೆ ಹೇಳಿದೆ ಅಂತ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ ಇಲ್ಲಿ ಯೋಗ ಶಬ್ದವನ್ನು ಅನೇಕರು ಅಪಾರ್ಥ ಮಾಡಿಕೊಂಡು ಈ ಪತಂಜಲಿಯ ಯೋಗ ಮೊದಲಾದ ಏನು ಯೋಗ ಅಂತ ಇದೆ ಇವತ್ತು ಜನ ಯೋಗ ಅಂತ ತಿಳ್ಕೊಂಡಿದ್ದಾರಲ್ಲ ಆ ಯೋಗ ಅಂತ ಅರ್ಥ ಮಾಡಿದ್ದಾರೆ ಅದು ಸರಿಯಲ್ಲ ಇಲ್ಲಿ ಯೋಗ ಅಂದ್ರೆ ಮೋಕ್ಷೋಪಯೋಗಿಯಾದಂತಹ ಶಾಸ್ತ್ರ ಯೋಗ ಶಬ್ದಕ್ಕೆ ಉಪಾಯ ಅಂತಾನೆ ಅರ್ಥ ದೃಷ್ಟಾ ಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಯೋಗ ಶಬ್ದವನ್ನ ಎಲ್ಲೆಲ್ಲಿ ಉಪಯೋಗಿಸಿದ್ದಾರೆ ಅಂತ ಶ್ರೀಮದ್ ಆಚಾರ್ಯರ ಉಲ್ಲೇಖವನ್ನು ಮಾಡ್ತಾ ಯೋಗ ಶಬ್ದಕ್ಕೆ ಉಪಾಯ ಅಂತ ಹೆಸರು ಉಪಾಯ ಅಂತ ಹೇಳಿದ್ರೆ ಸಾಧನ ಮಾರ್ಗ ಅಂತ ಹೆಸರು ಅದು ಇಲ್ಲಿ ಸಾಧನ ಮಾರ್ಗ ಅಂದ್ರೆ ಮೋಕ್ಷ ಸಾಧನದ ಮಾರ್ಗ ಅದನ್ನು ನಾನಿಗೆ ನಾನು ನಿನಗೆ ಏನ್ ಹೇಳಿದ್ದೇನೆ ಈ ಯೋಗ ಇವತ್ತು ನಾನು ನಿನಗೆ ಹೇಳಿದ್ದಷ್ಟೇ ಅಲ್ಲ ಇದೇ ನಾನು ಹಿಂದೆ ಸೂರ್ಯನಿಗೆ ಹೇಳಿದೆ ಮೊದಲು ಸೂರ್ಯನಿಗೆ ಹೇಳಿದೆ ಅಂತ ಹೇಳಿದೆ ಅನಂತರ ಸೂರ್ಯ ತನ್ನ ಮಗನಾದ ವೈವಸ್ವತನಿಗೆ ಹೇಳಿದ ಆತ ತನ್ನ ಮಗನಾದ ಇಕ್ಷ್ವಾಕುವಿಗೆ ಹೇಳಿದ ಹೀಗೆ ಪರಂಪರೆಯಲ್ಲಿ ತಂದೆ ಮಕ್ಕಳ ಪರಂಪರೆಯಲ್ಲಿ ಈ ಯೋಗ ಬೆಳೆದು ಬಂತು ಅಂತ ಹೇಳಿದ್ದ ಇದು ಅತ್ಯಂತ ಮುಖ್ಯವಾಗಿರತಕ್ಕಂಥ ವಿಚಾರ ಈ ಯೋಗವನ್ನು ನಾನೇ ಹೇಳಿದೆ ವಿವಸ್ವಾನ್ ನಾಮಕ ಸೂರ್ಯನಿಗೆ ಹೇಳಿದೆ ಇಲ್ಲಿ ಸೂರ್ಯನಿಗೆ ಹೇಳಿದೆ ಅಂತ ಹೇಳೋದಕ್ಕೆ ಏನು ಕಾರಣ ಅಂತ ಕೇಳಬಹುದು ಬ್ರಹ್ಮದೇವರು ಹೇಳಿದೆ ಅಂತ ಹೇಳಬಹುದು ಬೇರೆಯವರು ಹೇಳಿದೆ ಅಂತ ಹೇಳಬಹುದು ಸೂರ್ಯನಿಗೆ ಅಂತ ಯಾತಕ್ಕೆ ಹೇಳಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಇವತ್ತು ಸೂರ್ಯ ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳೊಳಗೆ ಅತ್ಯಂತ ತೇಜಸ್ವಿಯಾದಂಥ ವಸ್ತು ಅತ್ಯಂತ ತೇಜಸ್ವಿಯಾದಂಥ ವಸ್ತು ಅಂದ್ರೆ ಸೂರ್ಯ ಆದ್ರಿಂದ ನಮ್ಮ ಶಾಸ್ತ್ರದಲ್ಲಿ ತೇಜಸ್ಸಿಗೆ ಬೆಳಕಿಗೆ ಜ್ಞಾನಕ್ಕೆ ಅತಿ ಶ್ರೇಷ್ಠವಾದ ದೃಷ್ಟಾಂತವನ್ನಾಗಿ ಸೂರ್ಯನನ್ನ ಉಪಯೋಗಿಸ್ತಾರೆ ಮುಂದೆ ಸ್ವತಃ ಭಗವಂತ ವಿಶ್ವರೂಪವನ್ನು ತೋರಿಸಿದಾಗ ಆ ರೂಪ ಹೇಗಿತ್ತು ಅಂತ ಹೇಳೋದಕ್ಕೆ ಈ ಸೂರ್ಯಕಾಂತಿಯನ್ನು ದೃಷ್ಟಾಂತವನ್ನು ಕೊಡ್ತಾರೆ ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದುತ್ಥಿತ ಯದಿಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಆ ದೃಷ್ಟಿಯಿಂದ ಸೂರ್ಯ ಅತ್ಯಂತ ಶ್ರೇಷ್ಠವಾದ ಜ್ಯೋತಿಷ್ ಅಂತ ಪ್ರಸಿದ್ಧನಾಗಿದ್ದಾನೆ ಮಹಾಭಾರತದಲ್ಲೇ ಶೋಕ ಬರುತ್ತೆ ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ ಇದು ಮಹಾಭಾರತ ಆದಿಪರ್ವದ ಶ್ಲೋಕ ಇದು ಜ್ಯೋತಿಷ್ಯಗಳಲ್ಲಿ ಸೂರ್ಯ ಶ್ರೇಷ್ಠ ಆ ಸೂರ್ಯ ಇವತ್ತು ಯೋಗ ಪ್ರವರ್ತಕ ಅನ್ನೋ ಅರ್ಥದಲ್ಲಿ ಜಗತ್ತಿನಲ್ಲಿ ಪ್ರಸಿದ್ಧಿಯಲ್ಲಿ ಬಂದಿದೆಯಲ್ಲ, ಅದಕ್ಕೆ ಹೇಳಿದ್ದಷ್ಟೇ. ಮೂಲತಃ ಯೋಗವನ್ನು ಕೇಳಿದ್ದು ಮೊದಲೊಂದು ಸಾಕ್ಷಾತ್ ಬ್ರಹ್ಮದೇವರು, ವಾಯುದೇವರು, ಅನಂತರ ರುದ್ರಾದಿ ದೇವತೆಗಳು ಶ್ರವಣ ಮಾಡಿ. ಇನ್ನೊಂದು ಕಾರಣದಿಂದ ಕೂಡ ಸೂರ್ಯನ ಹೇಳೋದಕ್ಕೆ ಕಾರಣ ಇದೆ. ಇವತ್ತು ಅತ್ಯಂತ ಪ್ರಸಿದ್ಧವಾಗಿ ಜಗತ್ತನ್ನಾಡಿದಂತಹ ರಾಜವಂಶಗಳಲ್ಲಿ ಎರಡು ತುಂಬಾ ಶ್ರೇಷ್ಠ, ಒಂದು ಸೂರ್ಯವಂಶ, ಮತ್ತೊಂದು ಚಂದ್ರವಂಶ. ಭಾಗವತ ಪುರಾಣದ ನವಮಸ್ಕಂಧ ಪೂರ್ತಿಯಾಗಿ ಸೂರ್ಯವಂಶದ, ಚಂದ್ರವಂಶದ ರಾಜರುಗಳ ಅಪೂರ್ವ ಕಥಾನಕಗಳ ವರ್ಣನೆಗೆ ಮೀಸಲಾಗಿರತಕ್ಕಂಥ ಸ್ಕಂಧ ಅಲ್ಲಿ ಸೂರ್ಯವಂಶ ರಾಜವಂಶಗಳಿಂದ ಬೆಳೆದು ಬಂತು. ಇಲ್ಲಿ ಕ್ಷತ್ರಿಯರನ್ನೇ ಯಾತಕ್ಕೆ ಹೇಳಬೇಕು, ರಾಜರನ್ನೇ ಯಾತಕ್ಕೆ ಹೇಳಬೇಕು ಅಂತ ಕೇಳಿದರೆ, ಒಂದು ಕಾರಣ ಅರ್ಜುನ ಅವತ್ತು ಕ್ಷತ್ರಿಯ, ಆದರೆ ರೆಲೆವೆಂಟ್ ಆಗೋರು ರಾಜರಿಗೆ ಹೇಳಿದ್ದು ಹೇಳಿಬಿಟ್ಟು, ಋಷಿಗೆ ಹೇಳಿದೆ ಮುನಿಗೆ ಹೇಳಿದೆ ಅಂತ ಹೇಳಿಬಿಟ್ರೆ, ನಾನು ಋಷಿ ಅಲ್ಲ ಮುನಿ ಅಲ್ಲ, ನನಗೆ ಬೇಕಿಲ್ಲ ಅಂತ ಹೇಳಬಹುದಾಗಿತ್ತು. ಅದರಿಂದ ಯಾರಿಗೆ ಯಾವುದನ್ನು ಹೇಳಬೇಕು ಅವರ ರೆಲೆವೆನ್ಸ್ ತೋರಿಸಬೇಕಾದ್ರೆ ಆ ಪರಂಪರೆಯನ್ನೇ ಹೇಳಬೇಕು. ಇವತ್ತು ಬ್ರಹ್ಮದೇವರು ತುಂಬಾ ಶ್ರೇಷ್ಠರಾದರೂ ಕೂಡ, ಪ್ರಥಮ ಶ್ರೋತೃ ಬ್ರಹ್ಮದೇವರಾದರೂ ಕೂಡ, ಭಗವಂತ ಸೂರ್ಯನ ವಿಚಾರ ಹೇಳೋದಕ್ಕೆ ಜನರ ಕಣ್ಣಿ ಕಾಣತಕ್ಕಂಥ ತೇಜಸ್ಸು ಸೂರ್ಯ ಅಂತ ಒಂದು, ಮತ್ತು ಅರ್ಜುನ ಕ್ಷತ್ರಿಯನಾಗಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಈ ಚಂದ್ರವಂಶದ ರಾಜನಾಗಿರೋದ್ರಿಂದ, ಚಂದ್ರವಂಶಕ್ಕಿಂತಲೂ ಪೂರ್ವಭಾವಿ ಇದ್ದಂಥ ವಂಶ ಸೂರ್ಯವಂಶವಾದ್ದರಿಂದ, ಆ ಸೂರ್ಯವಂಶದ ರಾಜರುಗಳಿಗೆ ನಾನೇ ಹೇಳಿದ್ದು, ಆದ್ದರಿಂದ ರಾಜರುಗಳೆಲ್ಲ ಅದನ್ನು ಕೇಳಬೇಕು, ನೀನು ಒಬ್ಬ ರಾಜನಾಗಿ ಕೇಳಬೇಕು ಅಂತ ಹೇಳೋದಕ್ಕೋಸ್ಕರ ಸೂರ್ಯನ ಉಲ್ಲೇಖವನ್ನು ಮಾಡಿದೆ. ಅದು ಎರಡನೇ ಕಾರಣ. ಇನ್ನು ಮುಖ್ಯವಾಗಿ ಮುಂದೆ ಅನೇಕ ಕಾರಣಗಳು ಉಂಟು, ಅದನ್ನು ನೋಡೋಣ. ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ. ನಾನು ಸೂರ್ಯನಿಗೆ ಹೇಳಿದೆ, ಆದರೆ ಇದು ಸೂರ್ಯನಿಗೆ ಹೇಳಿದರೂ ಕೂಡ ಇದು ಮತ್ತೆ ಹೊಸ್ತಾಗಿ ಹುಟ್ಟಿ ಬಂದ ಯೋಗ ಅಲ್ಲ. ಅವ್ಯಯಂ ಇದಕ್ಕೆ ನಾಶವೇ ಇಲ್ಲ. ವ್ಯಯ ಅಂದ್ರೆ ನಮಗೆ ಅವ್ಯಯ ಪದ ಗೊತ್ತಿಲ್ಲ, ವ್ಯಯ ಶಬ್ದ ಜಾಸ್ತಿ ಗೊತ್ತಿರೋದು. ಆಯವ್ಯಯ ಅಂತ ಹೇಳಬೇಕಾದ್ರೆ ವ್ಯಯ ಶಬ್ದ ಹೆಚ್ಚು ಪರಿಚಿತ, ಅವ್ಯಯ ಶಬ್ದ ಹೆಚ್ಚು ಪರಿಚಿತ ಅಲ್ಲ. ನಮಗೆ ಕಾಣದೆಲ್ಲ ವ್ಯಯ ಪದಾರ್ಥಗಳೇ ಅದು ಆಗಿರೋದು ಒಂದು ಕಾರಣ. ಆದರೆ ಭಗವಂತನನ್ನು ಅವ್ಯಯ ಅಂತ ಕರೆದಿದ್ದೆ. ಅವ್ಯಯ ಪುರುಷ ಸಾಕ್ಷಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನ ಅವ್ಯಯ ಅಂತ ಕರೆದಿದ್ದಾರೆ. ಇನ್ನು ವ್ಯಾಕರಣ ಒದ್ದವರಿಗೆ ಅವ್ಯಯ ಅಂದ್ರೆ ಚಕಾರ ತುಕಾರ ಮೊದಲಾದವುಗಳ ಬಗ್ಗೆ ಅವ್ಯಯ ಅಂತ ಗೊತ್ತಿರುತ್ತೆ. ಆದರೆ ಮೂಲತಃ ಅವ್ಯಯ ಶಬ್ದ ವಾಚ್ಯತ್ವ ಭಗವಂತನಿಗೆ, ಏನು ಮಾಡಿದ್ರೂ ಅವನಲ್ಲಿ ಬದಲಾವಣೆಯೇ ಇಲ್ಲ. ಶಶ್ವದೇಕ ಪ್ರಕಾರ ಅಂತ ಕರೀತಾರೆ. ಆಕಾಶ ಹೇಗೆ ಅನಾದ್ಯ ಅನಂತ ಕಾಲದಲ್ಲಿ ಒಂದೇ ರೀತಿಯಾಗಿರುತ್ತೋ, ಭಗವಂತ ಒಂದೇ ರೀತಿಯಾಗಿರ್ತಾನೆ. ಈ ಒಂದೇ ರೀತಿಯಾಗಿರೋದು ಅಂದ್ರೆ ಪೂರ್ಣತೆಯ ಸಂಕೇತ ಅಂತ. ಚೇಂಜ್ಲೆಸ್ ಅಂದ್ರೆ ಪೂರ್ಣ ಅಂತ. ಯಾರು ಚೇಂಜ್ ಆಗಬೇಕು? ಅಪೂರ್ಣರು ಚೇಂಜ್ ಆಗಬೇಕು. ಆದರೆ ಪೂರ್ಣರು ಚೇಂಜ್ ಆಗೋ ಕಾರಣ ಇಲ್ಲ, ಭಗವಂತ ಹಾಗಿದ್ದಾನೆ ಅಂತ ಹೇಳೋದಕ್ಕೆ ಅವ್ಯಯ ಅಂತ ಹೇಳಿದ್ದಾರೆ. ಅಂತ ಅವ್ಯಯನಾದ ಭಗವಂತ ಹೇಳಿಕೊಟ್ಟ ಯೋಗನೂ ಅವ್ಯಯನೇ. ಹೀಗೆ ಅನಾದಿಕಾರದಿಂದ ಚೇತನಗಳಿರೋದ್ರಿಂದ ಇದು ಅವ್ಯಯವಾದ ಧರ್ಮ. ಇದು ಅನಾದಿಯಾದ ಧರ್ಮ ಹೌದು, ಅವ್ಯಯವಾದ ಧರ್ಮ ಇದು. ಅಲ್ಲಿ ತುಂಬಾ ಜನ ಗಮನಿಸಬೇಕು ಈ ಮಾತನ್ನ. ಭಗವದ್ಗೀತೆಯ ಒಂದು ಜ್ಞಾನ ಪರಂಪರೆ ಎಷ್ಟು ಪ್ರಾಚೀನವಾದದ್ದು ಅಂದ್ರೆ, ಸ್ವತಃ ಭಗವಂತ ಹೇಳಿದ್ದು. ಜಗತ್ತಿನ ಎಷ್ಟೋ ಮತಗಳನ್ನು ನಾವು ಇವತ್ತು ಅಧ್ಯಯನ ಮಾಡಲಿಕ್ಕೆ ಅಂತ ಹೊರಟ್ರೆ ಆ ಮತ ಯಾವಾಗ ಹುಟ್ಟಿತು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಮತ್ತೆ ಈ ಕಾಲಕ್ಕೆ ಹುಟ್ಟಿತು ಅಂತ ಹೇಳಿರ್ತಾರೆ. ಕಷ್ಟ ಒಂದು ಪ್ರಾಬ್ಲಮ್ ಬರುತ್ತೆ. ಅದ್ರ ಮುಂಚಿನವರು ಹೇಗಿದ್ರೆ ಸದ್ಗತಿ ಹೋಗಲೇ ಇಲ್ಲವೇ ಹೇಗಿದ್ರೆ? ಈ ಪ್ರಶ್ನೆ ಹಾಗೆ ಉಳ್ಕೊಂಡು ಬಿಡೆ. ತಮ್ಮ ಮತ ಇವತ್ತು ಎಷ್ಟೋ ಮತಗಳ ವಯಸ್ಸು 2000 ದಾಟಿಲ್ಲ. ಕೆಲವಂತೂ 3000 ವಯಸ್ಸು ದಾಟಿದ ವಯಸ್ಸುಗಳಂತೂ ನಮ್ಮ ಲೋಕದ ಪ್ರಪಂಚದಲ್ಲಿ ಸಿಗೋದೇ ಇಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಭಗವದ್ಗೀತೋಕ್ತವಾದ ಧರ್ಮ, ಭಗವದ್ಗೀತೋಕ್ತವಾದ ಶಾಸ್ತ್ರ ತತ್ವಜ್ಞಾನ ಅನಾದಿಯಾದದ್ದು ಮತ್ತು ಅವ್ಯಯವಾದದ್ದು. ಈ ಗುರುತು ಅರ್ಥ ಮಾಡಿಕೊಂಡ್ರೆ ಆಗ ನಮ್ಮ ಧರ್ಮದ ಪ್ರಾಚೀನತೆ ಎಷ್ಟೊಂದು ಗೊತ್ತಾಗುತ್ತೆ. ಹಿಂದೂ ಧರ್ಮ ಅಂತ ಉಪಯೋಗಿಸ್ತಕ್ಕಂಥ ಪದ ಲೌಕಿಕ ಪದನೇ ಒಂದು ಅರ್ಥದೊಳಗೆ. ಅದು ವೈದಿಕ ಪದ ಅಲ್ಲ. ವೈದಿಕ ಪದ ನಮ್ಮ ವೈದಿಕ ಅನ್ನೋದೇ ವೈದಿಕ ಪದವಾದದ್ದು. ವೈದಿಕವಾಗಿರತಕ್ಕಂಥ ವಿಚಾರ, ಜ್ಞಾನಯೋಗ ಕರ್ಮಯೋಗಗಳ ವಿವೇಚನೆ, ಇದು ಅತ್ಯಂತ ಅನಾದಿಯಾದದ್ದು ಮತ್ತು ನಾಶರಹಿತವಾದದ್ದು. ಇದು ಅದರ ಹಿರಿಮೆ ಅಂತ ಹೇಳಿ ಹೀಗೆ ಬಂದಿದೆ ಇದು. ಅನಂತರ ಹೀಗೆ ಬಂದಿದೆ ಅಂತ ಹೇಳಿದಕ್ಕೆ ಮತ್ತೊಂದು ಗುರುತು, ನಮ್ಮ ದೇಶದ ಮೇಲೆ ಎಂಥೆಂಥ ಆಕ್ರಮಣ ಆಗೋಗಿದೆ ನೋಡಬೇಕು. ಇವತ್ತು ಇದ್ದಿದ್ರಾಗ ನೋಡಿಬಿಟ್ರೆ ನಾವು ಭಾರಿ ಸುಭಿಕ್ಷದ ಕಾಲದಿದ್ದೇವೆ ಅಂತ ಅರ್ಥ. ಇವತ್ತು ಎಷ್ಟೋ ಅಲ್ಲಲ್ಲಿ ಕೊಲೆಗಿಲೆ ಆಗ್ತಾ ಇರುತ್ತೆ ಆಗಾಗ್ಗೆ. ಆದರೆ ಇದು ಲೆಕ್ಕ ತಗೊಂಡ್ರೆ ಹಿಂದೆ ನೋಡಿದ್ರೆ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಆಗಬಹುದಾಗಿತ್ತು. ಇವತ್ತು ತಾಲಿಬಾನ್ ಏನ್ ಬಾಂಬ್ ಬಿದ್ದ ಬಿಡ್ತಾ ಇತ್ತು ಹಿಂದಿನ ಕಾಲಕ್ಕೆ, ಬಾಂಬ್ ಇಲ್ಲಿಂದ ಹೊಡಿತಾ ಇದ್ರು ಅಷ್ಟೇ. ಅತ್ಯಂತ ಅಭದ್ರವಾದಂತಹ ವ್ಯವಸ್ಥೆ ಸುಮಾರು 2000 ವರ್ಷಗಳ ಹಿಂದೆ ಇತ್ತೀಚಿನ ಇತಿಹಾಸ ನೋಡಿಬಿಟ್ರೆ ಭಯಂಕರವಾದಂತಹ ಯುದ್ಧಗಳು, ಗೊಂದಲಗಳು ಏನೇನೋ ಆಗೋಗ್ಬಿಟ್ಟಿದೆ. ಅಂತಹ ಕಾಲದಲ್ಲೂ ಕೂಡ ಇವತ್ತು ನಮ್ಮ ಧರ್ಮ ಉಳ್ಕೊಂಡು ಬಂತು ಅಂತ ಕೇಳಿದರೆ ಏನ್ ಆಶ್ಚರ್ಯ ಇದು? ಯಾತಕ್ಕೆ ಹಾಗಾಯಿತು? ಅವ್ಯಯ ಅನ್ನೋದೇ ಅದಕ್ಕೆ ಉತ್ತರ. ರಾಮಾಯಣ ಮಹಾಭಾರತ ಅಂತ ಗ್ರಂಥಗಳನ್ನ ಇವತ್ತು ಜನ ಪ್ರಿಂಟ್ ಮಾಡೋದು ಕಡಿಮೆ. ಹಿಂದೆ ಬರ್ಕೊಂಡು ಓದಬೇಕಾಗಿತ್ತು, ಅದು ಬರೀಬೇಕಾದ್ರೆ ತಾಳಪತ್ರಗಳಾಗಬೇಕಾಗಿತ್ತು, ಬರೀಬೇಕಾದ್ರೆ ಇಂಕಿಯಲ್ಲಿ ಸುಲಿಸಾಗಿ ಬರಲಿಕ್ಕೆ ಬರೋದಿಲ್ಲ. ಅದನ್ನು ಪರಿಬೇಕು ಚೆನ್ನಾಗಿ. ಅದನ್ನು ಪರಿ ಹೆಚ್ಚು ಕೊರದ್ರೆ ಪುಡಿ ಪುಡಿ ಆಗಿಬಿಡುತ್ತೆ, ಸೀಳು ಹೋಗುತ್ತೆ. ಕಡಿಮೆ ಕೊರದ್ರೆ ಮೂಡೋದಿಲ್ಲ. ಎಷ್ಟು ಬ್ಯಾಲೆನ್ಸ್ ಮಾಡ್ಕೋಬೇಕು ಅದನ್ನ, ಆ ರೀತಿ ಬರೀಬೇಕು. ಬರೆಯೋ ಸ್ಟೇಜ್ ಎಲ್ಲ ಬೇರೆ, ಆಮೇಲೆ ಇಂಕ್ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು ಅದನ್ನ. ಮತ್ತೆ ಬೆಳಕಿನ ಅಭಾವ, ರಾತ್ರಿ ಕರೆಂಟ್ ಯಾವುದು ಇರಲಿಲ್ಲ, ಹಗಲು ಮಳೆಗಾಲ ಇತ್ಯಾದಿ ಬಂತು, ಗೊಂದಲ ಬಂತು, ಮೋಡ ಮುಚ್ಚಿಕೊಂಡು ತಂದ್ರೆ ಹಗಲು ಕೂಡ ಎಷ್ಟೋ ಹೊತ್ತು ವೇಸ್ಟ್ ಆಗಿಬಿಡೋದು. ಆ ಗಲಾಟೆಯ ಮಧ್ಯೆ ರಾಮಾಯಣ ಮಹಾಭಾರತ ಅಂತ ಗ್ರಂಥಗಳನ್ನು ಬರೆದು ಉಳಿಸುವುದಂದ್ರೆ ಸಾಮಾನ್ಯವೇನು? ಲಕ್ಷ ಶ್ಲೋಕದ ಮಹಾಭಾರತವನ್ನ ಬರ್ಕೊಳ್ಬೇಕು ಅಂತ ಕೇಳಿದ್ರೆ ಎಷ್ಟು ಕಷ್ಟ. ಇವತ್ತು ಎಷ್ಟು ಆಶ್ಚರ್ಯ ಅಂದ್ರೆ, ಪ್ರಿಂಟ್ ಆಗಿರೋ ಪುಸ್ತಕ ಎಷ್ಟಿವೆ? ಭವನಾ ಭಂಡಾರಕರ ಸಂಸ್ಥೆಯವರು ಮಹಾಭಾರತ ಪ್ರಿಂಟ್ ಮಾಡಲಿಕ್ಕೆ ಅಂತ ಹೊರಟಾಗ, ಹಸ್ತಪ್ರತಿ ಸಂಗ್ರಹ ಮಾಡಲಿಕ್ಕೆ ಅಂತ ಹೊರಟ್ರೆ, ಅವರಿಗೆ ಇಡೀ ಜಗತ್ತನ್ನೇ ಸುತ್ತಲಿಲ್ಲ ಅವರೇನು ಕೂಡ. ಅವರು ಮಾಡಿದ ಸಂಶೋಧನೆಯಲ್ಲೇನೆ 2000 ಪ್ರತಿಗಳಷ್ಟು ಹಸ್ತಪ್ರತಿ ಸಂಗ್ರಹ ಮಾಡಿ ಮಹಾಭಾರತ ಒಂದರ ಮೇಲೆ. ಇವತ್ತು ಪ್ರಿಂಟೇಜ್ ಅಷ್ಟು ಕಾಪಿ ಸಿಗೋದು ಕಷ್ಟ. ಅಷ್ಟು ಜನ ಹಾಗೆ ಬರ್ಕೊಂಡು ಅಂದ್ರೆ ಇನ್ನು ಉಳಿದ ಅನಕೌಂಟೇಜ್ ಎಷ್ಟಿಗೋ ಗೊತ್ತೇ ಇಲ್ಲ. ಮತ್ತೆ ಅದರಲ್ಲಿ ಕಳೆದೋಗಿರೋದು ಹೋಗಿರೋದು ಎಷ್ಟೆಷ್ಟೋ ಇರುತ್ತೆ. ಎಷ್ಟು ಜನ ಬರ್ಕೊಂಡಿರ್ಬೇಕು ಲೆಕ್ಕ ಹಾಕಿ? ಒಂದು ಸಣ್ಣ ಪುಟ್ಟ ನೋಟ್ಸ್ ಕಾಪಿ ಮಾಡಬೇಕಾದ್ರೆ ಕಷ್ಟ. ಇಡೀ ಮಹಾಭಾರತ ಲಕ್ಷ ಶ್ಲೋಕಗಳನ್ನು ಬರ್ಕೋಬೇಕು ಅಂತ ಹೇಳಿದರೆ ಎಂಥ ಶ್ರದ್ಧೆ ಇತ್ತು, ಎಂಥ ಮೌಲ್ಯ ಇತ್ತು ಅದರೊಳಗೆ. ಯಾವುದರಲ್ಲಿ ಮೌಲ್ಯ ಇಲ್ಲ ಅದನ್ನ ಯಾರು ಉಳಿಸೋದಿಲ್ಲ. ಮೌಲ್ಯ ಇರತಕ್ಕಂಥ ಪುಸ್ತಕಗಳನ್ನು ಮಾತ್ರ ಉಳಿಸೋದು. ಮಹಾಭಾರತ ರಾಮಾಯಣಗಳನ್ನ ಅಂತ ಗೊಂದಲಮಯ ಪರಿಸ್ಥಿತಿಯೊಳಗೆ ಭಯಂಕರವಾದ ಪರಕೀಯರ ಆಕ್ರಮಣದ ಮಧ್ಯೆ ಅದನ್ನು ಬರೆಯೋದು ಉಳಿಸೋದು ಇನ್ನೊಂದು ಕಷ್ಟ. ಮತ್ತೆ ಅವರು ಸುಲಭವಾಗಿ ಹಾಳಾಗಿ ಬಿಡಬಹುದು. ಅದಕ್ಕೆ ಆರ್ ಸಿ ಸಿ ಕಲ್ಪನೆ ಹೆಚ್ಚಾಗಿರಲಿಲ್ಲ. ಆಗ ಎಮ್ಮ ಮನೆಗಳಲ್ಲಿ ಹೆಚ್ಚು ಕಷ್ಟ ಜೋಪಾನ ಮಾಡೋದು ಅದನ್ನ. ಎಷ್ಟೋ ಸತ್ತು ಫ್ಲಡ್ಸ್ ಬಂದ ಕಾಲಕ್ಕೆ ಎಷ್ಟೋ ಹೊಡ್ಕೊಂಡು ಹೋಗ್ಬಿಟ್ಟಿದೆ ಮಧ್ಯೆ. ಇಷ್ಟರ ಮಧ್ಯೆ ಉಳ್ಕೊಂಡಿದೆ ಅಂತ ಕೇಳಿದರೆ ಅವ್ಯಯ ಅಂತ ಹೇಳೋದಕ್ಕೆ ಬೇರೆ ಕಾರಣನೇ ಇಲ್ಲ. ಅದು ಎಷ್ಟೋ ಜೋಪಾನವಾಗಿ ಇವತ್ತಿನ ಜನಗಳು ಎಷ್ಟೆಷ್ಟು ಪ್ರಶಸ್ತಿಗಳು ಬಂದು ಉಳಿದ ಗ್ರಂಥಗಳು ಕೂಡ ಹೆಚ್ಚು ಸುಳಿಯೋದಿಲ್ಲ. ಕೆಲವು ದಿವಸಕ್ಕೆಲ್ಲ ಹೋಗೇ ಬಿಡುತ್ತೆ ಅದು. ಆ ಕಾರಣ ಯಾವುದೋ ಪ್ರಭಾವ ಕೊಡದಿರುತ್ತೆ, ಆಯುಷ್ಯ ಹೆಚ್ಚಿರೋದಿಲ್ಲ. ಹೋಗಲಪ್ಪ, ಕನ್ನಡ ಎಲ್ಲರಿಗೂ ಬರೋ ಭಾಷೆನಾ? ಶುದ್ಧ ಸಂಸ್ಕೃತ. ಅಂತ ಸಂಸ್ಕೃತ ಗ್ರಂಥಗಳನ್ನು ಆ ಮಟ್ಟದಲ್ಲಿ ಉಳಿಸ್ತಾರೆ ಅಂತ ಕೇಳಿದರೆ ಏನು ಕಾರಣ? ಒಡಿಗರ ಗಟ್ಟಿತನನೇ ಕಾರಣ. ಅದು ಸತ್ವ ಇತ್ತು ಅನ್ನೋದು ಒಂದೇ ಕಾರಣ. ಸತ್ವ ಇಲ್ಲದ ಪದಾರ್ಥ ಎಂದೆಂದೂ ಉಳಿಯೋದಿಲ್ಲ. ಎಷ್ಟು ಸಾಮ್ರಾಜ್ಯಗಳು ಹೊರಟೋಗಿದೆ, ಕಲ್ಲು ಕಟ್ಟಡ ಹೋಗಿದೆ, ಎಂತೆಂಥ ಅಪೂರ್ವವಾದ ವಸ್ತುಗಳು ನಾಶವಾಗಿದೆ. ಆದರೆ ಪೇಪರ್ನಲ್ಲಿ ಬರೆದಿರತಕ್ಕಂಥ ಗ್ರಂಥ ಇವತ್ತು ಉಳಿಸ್ತಾರೆ ಅಂತ ಕೇಳಿದರೆ, ತಾಡವಾಡಿಯ ಪ್ರತಿ ಉಳ್ಕೊಂಡು ಬಂದಿದೆ ಅಂತ ಕೇಳಿದರೆ, ಜ್ಞಾನದ ಬಗ್ಗೆ ಎಷ್ಟು ಶ್ರದ್ಧೆ ಇತ್ತು ನಮ್ಮ ಜನಗಳಿಗೆ ಅಂತ ಕಾಣುತ್ತೆ. ಎಷ್ಟು ಅಪಾರವಾದ ಶ್ರದ್ಧೆ. ಅದು ಎಷ್ಟೋ ಜನ ವಿಧರ ಮೇಲೆ ಬರೆದು ಕಾಪಾಡಿದ್ದಾರೋ, ಇದು ಆಶ್ಚರ್ಯ. ಬೇರೆ ದೇಶದ ಜನ ಇವತ್ತು ಬರೆದು ಕಾಪಾಡಿದ್ದಾರೆ. ಮತ್ತು ಮಹಾಭಾರತ ಬೇರೆ ದೇಶದ ಭಾಷೆಗಳು ಅನುವಾದವಾಗಿ ಹೋಗಿಬಿಟ್ಟಿದೆ. ನಮ್ಮಲ್ಲೇ ಇವತ್ತು ಹುಡುಕಿರೋ ಸಿಗೋದು ಕಷ್ಟ. ಆದರೆ ಬೇರೆ ದೇಶದ ಭಾಷೆಗಳಲ್ಲಿ ಎಷ್ಟೋ ಭಾಷೆಗಳಿಗೆ ಮಹಾಭಾರತವನ್ನು ಪಡ್ಕೊಂಡಿದ್ದಾರೋ. ಇದಕ್ಕೆ ಕಾರಣ ಮಹಾಭಾರತ ರಾಮಾಯಣಗಳ ನಿಜವಾದಂಥ ಮೌಲಿಕವಾದಂಥ ಹಿರಿಮೆಯ ಅದಕ್ಕೆ ಕಾರಣ. ಅವ್ಯಯ ಅನ್ನೋ ಪದ ಸಾರ್ಥಕವಾದ ಪದ, ಅನಾದಿ ಕಾಲದಿಂದ ಬಂದಿದೆ. ನಮ್ಮ ಇತಿಹಾಸದಲ್ಲೇ ಕಂಡ ಮೇಲೆ ಉಳಿದಿದ್ದನ್ನ ಒಪ್ಪಲೇಬೇಕಾದ್ದು ಅತ್ಯಂತ ಅನಿವಾರ್ಯ. ಹಾಗೆ ಬಂತು. ಸೂರ್ಯ ತನ್ನ ಮಗ ವಿವಸ್ವಾನನಿಗೆ ಹೇಳಿದ, ವಯಸ್ವತನಿಗೆ ಹೇಳಿದ, ಆತ ಇಕ್ಷ್ವಾಕುವಿಗೆ ಹೇಳಿದ. ಅವರ ಸಂಬಂಧ ತಂದ ಮಕ್ಕಳ ಸಂಬಂಧ. ಸೂರ್ಯ ತನ್ನ ಮಗನಿಗೆ, ಆತ ತನ್ನ ಮಗನಿಗೆ ಹೇಳಿದ್ದಾದ್ರಿಂದ ಜ್ಞಾನ ಮಾರ್ಗ ತಂದ ಮಕ್ಕಳ ಪರಂಪರೆಯಲ್ಲಿ ಬೆಳೆಯೋದು ಅತ್ಯಂತ ಶ್ರೇಷ್ಠವಾದದ್ದು. ಇವತ್ತು ನಮಗೆ ಈ ಆಸ್ತಿ ಬರೋದು ಕಂಡುಬಿಟ್ಟಿದ್ದೇವೆ ಅಷ್ಟೇ. ಲೌಕಿಕವಾದ ಆಸ್ತಿಯನ್ನು ಬರೋದು ಕಂಡಿದ್ದೇವೆ ಹೊರತು ಶಾಸ್ತ್ರದ ಆಸ್ತಿಯನ್ನು ಕಾಣಲಿಲ್ಲ. ಆದರೆ ನಮ್ಮಲ್ಲಿ ಅದು ಬರಲೇಬೇಕು ಅಂತ ಹೇಳೋದಕ್ಕೆ ನಿಬಂಧನೆ ಹೇಗೆ ಮಾಡಿದ್ದಾರೆ ಗೊತ್ತೇ? ಉಪನಯನವನ್ನ ತಂದೆಯೇ ಮಾಡಬೇಕು, ಈ ನಿಯಮ ಹಾಕಿಬಿಟ್ಟು ಉಪನಯನ ತಂದೆಯೇ ಮಾಡಬೇಕು. ಅಥವಾ ಮಾಡಿದವನು ತಂದೆ ಆಗ್ತಾನೆ, ಎರಡು ಸಮಸ್ಯೆ. ಉಪನಯನವನ್ನು ತಂದೆಯೇ ಮಾಡಬೇಕು ಒಂದು, ಇಲ್ಲದೆ ಹೋದ್ರೆ ಮಾಡಿದವನು ತಂದೆ ಆಗಿಬಿಡ್ತಾನೆ. ನಿಜವಾದ ತಂದೆಗಿಂತ ಉಪನಯನ ಮಾಡಿದ ತಂದೆ ನಿಜವಾದ ತಂದೆ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ? ಗಾಯತ್ರಿ ಮಂತ್ರದ ಮೂಲಕ ಅವನಿಗೆ ಜ್ಞಾನದ್ವಾರ ತೆರೆಕೊಳ್ಳು, ಅಧ್ಯಾತ್ಮ ಮಾರ್ಗಕ್ಕೆ ಪ್ರವೇಶವನ್ನು ಪಡಿತಾನೆ. ಉಪನಯನ, ಉಪ ಅಂತ ಹತ್ತಿರ, ನಯನ ಒಯ್ಯೋದು ಅಂತ. ಅಂದ್ರೆ ಆ ವ್ಯಕ್ತಿಯನ್ನ ವೇದಶಾಸ್ತ್ರಗಳ ಬಗ್ಗೆ, ತತ್ವಜ್ಞಾನದ ಬಗ್ಗೆ ಹತ್ತಿರ ಒಯ್ತಕ್ಕಂಥ ಸಂಸ್ಕಾರ ತಂದೆಯೇ ಮಾಡಬೇಕು ಅನ್ನೋದು ಹೇಳೋದಕ್ಕೆ ಈ ಭಗವದ್ಗೀತೆಯ ಮಾತು ಸಾಕ್ಷಿ. ತಂದೆ ತನ್ನ ಮಗನಿಗೆ, ಆತ ತನ್ನ ಮಗನಿಗೆ ಹೇಳಿ 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 ಈ ಯೋಗಶಾಸ್ತ್ರ ಉಳ್ಕೊಂಡು ಬಂತು. ಈ ಮನುಹು ಇಕ್ಷ್ವಾಕವೇ ಬ್ರವೀತ್. ಆಮೇಲೆ ಅಂತ ಇಕ್ಷ್ವಾಕು ಏನು ಮಾಡಿದ? ತನ್ನ ಮಗನಿಗೆ ಒಂಥರ ಉಳಿದವರು ಹೇಳ್ತಾ ಹೇಳ್ತಾ ಬಂದು, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈಗ ಪರಂಪರೆಯಿಂದ ಬಂದಂತಹ ಈ ತತ್ವಜ್ಞಾನವನ್ನ ರಾಜರ್ಷಯ ವಿದುಹು. ನಿನ್ನೆ ಹೇಳಿದ ಹಾಗೆ ರಾಜಋಷಿಗಳು ತಿಳಿದು, ಸಾಮಾನ್ಯ ರಾಜರು, ಇವತ್ತಿನ ರಾಜರಿಗೆ ಗೊತ್ತಿಲ್ಲ. ಕಾರಣ ರಾಜಋಷಿಗಳಲ್ಲ ಅವರು, ಬರೀ ರಾಜರು. ಅದು ಎಷ್ಟರ ಮಟ್ಟಿಗೆ ಅಂತ ಅವರಿಗೆ ಗೊತ್ತಾಗಬೇಕು. ರಾಜಾಸೌ ಪ್ರಕೃತಿ ರಂಜನಾಥ್ ಅಂತಾನೆ ರಾಜಸದ ಡೆಫಿನೇಷನ್. ಅದು ಜನಗಳ ಸಂತೋಷಕ್ಕೋಸ್ಕರ, ಜನಗಳ ಹಿತಕ್ಕೋಸ್ಕರ ಬದುಕಿದಾಗ ಅವನಿಗೆ ರಾಜ ಅಂತ ಹೆಸರು ಸಾರ್ಥಕವಾಗುತ್ತೆ. ಸಹಿತಕ್ಕೋಸ್ಕರ ಬದುಕಿದರಲ್ಲ, ಜಗತ್ತಿನ ಹಿತಕ್ಕೋಸ್ಕರ, ಜನಗಳ ಹಿತಕ್ಕೋಸ್ಕರ ಬದುಕಿದರೆ ರಾಜ. ಅದರಲ್ಲಿ ಭಾರಿ ಮೇಲೆ ಹೋದ್ರೆ ರಾಜ ಋಷಿ ಆಗ್ತಾನೋ ಅಂತ ರಾಜಋಷಿಗಳು ಇದನ್ನ ತಿಳಿದ್ರು. ಇನ್ನೊಂದರ್ಥ, ರಾಜಾನಸ್ಥ ಋಷಯಸ್ಯ. ರಾಜರುಗಳು ತಿಳಿದ್ರು, ಋಷಿಗಳು ತಿಳಿದ್ರು. ಹೀಗೆ ಸಂಪ್ರದಾಯ ಬೆಳೆದು ಬಂತು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಹು ಸಕಾಲೇ ದೇಹ ಮಹತ ಯೋಗೋ ನಷ್ಟ ಪರಂತಪ. ಆದರೆ ಅಂಥ ಯೋಗ ಇಹ ಮಹತಾ ಕಾಲೇನ, ಕಾಲದ ಗ್ಯಾಪ್ ತುಂಬಾ ಹೆಚ್ಚಾಗಿದ್ದರಿಂದ ನಷ್ಟ, ಜಗತ್ತಿನ ಕಣ್ಣಿಗೆ ಮರೆಯಾಗಿತ್ತು. ನಾಶವಾಗೋದು ಬೇರೆ, ಮರೆಯಾಗೋದು ಬೇರೆ. ಮತ್ತೆ ಜ್ಞಾನ ನಷ್ಟವಾಗೋದು ಅಂದ್ರೆ ಕಣದೆ ಕಾಣದಿರುವಂತ ಅಷ್ಟೇ ಅರ್ಥ. ಆ ಅರ್ಥದೊಳಗೆ ಮರೆಯಾಗಿತ್ತು. ಈ ಪರಂಪರೆಯಿಂದ ಬಂದ ಯೋಗ ಕಾಲಕಾಲಕ್ಕೆ ಮರೆಯಾಗ್ತಾ ಇರುತ್ತೆ. ಮೂಲತಃ ಅನಾದಿ ಅದು, ಮೂಲತಃ ನಿತ್ಯ. ಆದರೆ ಮಧ್ಯೆ ಬರತಕ್ಕಂಥ ಬ್ರೇಕ್ನ ಫಿಲಪ್ ಮಾಡಲಿಕ್ಕಿಂತ ಪ್ರಸಂಗ ಬರಬೇಕಾಗುತ್ತೆ ಅಂತ ಹೇಳಿದ್ದ. ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ ತಯೇವಾಯಂ ಮಯಾ ತೇಜ್ಯ. ಅದೇ ಒಂದು ಯೋಗವನ್ನು ನಾನೀಗ, ಯೋಗ ಪ್ರೋಕ್ತ ಪುರಾತನ, ಅದೇ ಪುರಾತನವಾದ ಯೋಗವನ್ನು ನಾನು ಈಗ ನಿನ್ನೆ ಹೇಳ್ತಾ ಇದ್ದೇನೆ. ಅವತ್ತು ಸೂರ್ಯನಿಗೆ ಯಾವ ಯೋಗವನ್ನು ಹೇಳಿದೆ ಅದೇ ಯೋಗವನ್ನು ನಾನು ನಿನ್ನೆ ಹೇಳ್ತಾ ಇದ್ದೇನೆ. ಇಲ್ಲಿ ಒಂದು ಮಹತ್ತರವಾದ ಪ್ರಶ್ನೆ. ಪರಂಪರೆಯ ಭಗವಂತ ಯಾತಕ್ಕೆ ಹೇಳ್ತಾ ಇದ್ದಾನೆ? ಇವತ್ತು ನಮ್ಮಲ್ಲಿ ಪದ್ಧತಿ ಏನು ಗೊತ್ತಾ? ನಾನು ಅವರಿಂದ ಕಲಿತೆ, ಅವರವರಿಂದ ಕಲಿತರು, ಅವರವರಿಂದ ಕಲಿತು ಅಂತ ಹೇಳೋದಿಲ್ಲ. ನಾನು ಅನಷ್ಟು ನಾನೇ ಕಲಿತೆ ಅಂತ ಹೇಳೋದು ನಮ್ಮ ಪದ್ಧತಿ. ಈಗ ಇನ್ನೊಬ್ಬರಿಂದ ಕಲಿತು ಬಿಟ್ರೆ ಸ್ಟ್ಯಾಂಡರ್ಡ್ ಕಡಿಮೆ ಆಗುತ್ತೆ ಅಂತ ನಮ್ಮ ಕಾನ್ಸೆಪ್ಟ್. ನನ್ನ ಸ್ವಂತ ಸಂಶೋಧನೆ ಇದು, ನಾನಾಗೆ ಓದಿದ್ದು, ನಾನೇ ಮಾಡಿದ್ದು, ನಾನೇ ತಿಳಿದಿದ್ದು ಅಂತ ಹೇಳೋ ಪದ್ಧತಿ ನಮ್ಮಲ್ಲಿ ಇತ್ತೀಚೆಗೆ ಡೆವಲಪ್ ಆಗಿದೆ. ಅದು ಇದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದ್ದ. ನೀನು ಸ್ವಕಪೋಲ ಕಲ್ಪಿತ ವಿಚಾರಗಳಿಗೆ ಎಂದು ನೀವೇನಾದ್ರೂ ಹಾಳಾಗಿ ಮಾಡ್ಕೊಂಡು ಹಾಳಾಗಿ ಹೋಗಿ ಇನ್ನೊಬ್ಬರ ತಲೆ ಮೇಲೆ ಹೇಳಬೇಡಿ ಅಂತ ಹೇಳಿದ್ದ. ಇನ್ನೊಬ್ಬರ ತಲೆ ಮೇಲೆ ಹೇರಬಾರ್ದು. ಎಷ್ಟು ಪಾಠ ಮಾಡ್ಬೇಕಾ? ನಾನೇ ಬರೆದ ಪುಸ್ತಕ ಪಾಠ ಮಾಡ್ತೀನಿ ಗತಿ ಏನಾಗಬೇಕು? ಯೂನಿವರ್ಸಿಟಿ ಪುಸ್ತಕ ಮಾಡಿದ ಪುಸ್ತಕ ಪಾಠ ಮಾಡಿದ್ರೆ ಪಾಸ್ ಆಗ್ತಾರೆ, ಇವನು ಬರೆದ ಪುಸ್ತಕ ಓದ್ಕೊಂಡ್ರೆ ಹಾಲ್ಟಿ ಆಗುತ್ತೆ, ಪ್ರಯೋಜನ ಕೊಡೋದಿಲ್ಲ. ಅದು ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದ್ದಾಗಬೇಕು. ಇಲ್ಲಿ ಹೋರೋದಕ್ಕೆ ಮಹತ್ವ ಇಲ್ಲ. ಈ ಜ್ಞಾನ ಈ ಪರಂಪರೆಯಲ್ಲಿ ಬರಬೇಕು. ಅದಕ್ಕೆ ದೃಷ್ಟಾಂತ ನಮ್ಮಲ್ಲಿದೆ. ಮತ್ತೆಲ್ಲ ನಾನೇ ಮಾಡ್ಕೊಂಡೆ ನಾನೇ ಮಾಡ್ಕೊಂಡೆ ಅಂತ ಹೇಳಿದ್ರೆ ಜನ ಮೆಚ್ಚುತ್ತಾರೆ. ನಾನೇ ಮನೆ ಕಟ್ಟಿಸ್ತೆ, ನಾನೇ ಕೆಲಸ ಹುಡುಕಿದೆ, ನಾನೇ ಓದಿ ಏನೋ ಹೇಳ್ಕೊಂಡ್ಬರ್ತಾರೆ, ಜನ ಕೇಳ್ತಾ ಇರ್ತಾರೆ. ಈ ನೋಟ್ ನಾನೇ ಪ್ರಿಂಟ್ ಮಾಡಿದೆ ಎಂದು ಬಗೀತಾ ಇರುತ್ತೆ. ಈ ನೋಟ್ ನಾನೇ ಪ್ರಿಂಟ್ ಮಾಡಿದೆ ಅಂತ ಹೇಳಿ ಇಮಿಡಿಯೇಟ್ ಒಳಗೆ ಕರ್ಕೊಂಡೋಗ್ಬಿಡ್ತಾರೆ. ಪ್ರಿಂಟ್ ಮಾಡೋ ಹಾಕಿ ಇವರಿಗಿಲ್ಲ, ನೋಟನ್ನು ಯಾರು ಪ್ರಿಂಟ್ ಮಾಡ್ಕೊಂಡಾಗಿಲ್ಲ, ಪ್ರಿಂಟ್ ಮಾಡಿದವನು ಮಾಡಿಲ್ಲ ಅಂತ ಹೇಳ್ಕೊಬಿಟ್ಟು ಸಮಸ್ಯೆ. ನಿಜವಾಗ್ಲೂ ಪ್ರಿಂಟ್ ಹೊಡ್ಕೊಂಡು ನಾನು ಮಾಡಿಲ್ಲ, ನಿಜವಾಗ್ಲೂ ಅದೇ ನೋಟ್ ಸಾಧಿಸಕ್ಕೆ ಅಂತ ಮಾಡ್ತಾರೆ. ಯಾವಾಗ ಸಿಕ್ಕ ಕತೆ ಮುಗಿತವ್. ಇವತ್ತು ಜ್ಞಾನ ಹಾಗೆ ಅಂತ ಹೇಳುತ್ತಾರೆ. ಧನ ಹೇಗೆ ಇವತ್ತು ಸರ್ಕಾರದಿಂದ ಪ್ರಚಾರಕ್ಕೆ ಬರಬೇಕೇ ಹೊರತು ಇಂಡಿವಿಜುವಲ್ ರೈಟ್ ಇಲ್ಲ. ಅದು ಒಂದು ಈ ಜಗತ್ತಿನ ಯಾವ ಸರ್ಕಾರದಲ್ಲೂ ಕೂಡ ಇಂಡಿವಿಜುವಲ್ ತಾವು ಪ್ರಿಂಟ್ ಮಾಡಾಗಿಲ್ಲ ನೋಟನ್ನು, ಸರ್ಕಾರದ ಹೊಣೆ ಅದು. ಅದೇ ರೀತಿಯಲ್ಲಿ ಭಗವಂತನ ಸರ್ಕಾರದ ಹೊಣೆ, ಭಗವಂತನ ಸರ್ಕಾರದ ಧನ ಅಂದ್ರೆ ಈ ಧನ ಅಲ್ಲ, ಜ್ಞಾನಧನ. ಆದ್ದರಿಂದ ಪರಮಾತ್ಮ ಕೊಡ್ತಾ ಹೋಗ್ತಾನೆ ಅಂತ ಹೇಳುತ್ತೆ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಏನು ಗೊತ್ತಾ? ಯಾರು ಓದಿದ್ದಾರೆ ಅಂತ ಕೇಳುತ್ತೆ, ನಿಮ್ಮ ಗುರುಗಳು ಯಾರು ಅಂತ ಅಷ್ಟೇ ಕೇಳುತ್ತೆ. ನಿಮ್ಮ ಗುರುಗಳು ಯಾರು? ಆ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಮಾನ್ಯತೆ ಇಲ್ಲೇ ಇಲ್ಲ. ಲೋಕದಲ್ಲಿ ಹಾಗೇನೆ ಬಿ ಎ ಎಂದು ಬಿಡ್ತಾರೆ, ಎಂ ಎ ಎಂದು ಬಿಡ್ತಾರೆ. ಯಾವ ಯೂನಿವರ್ಸಿಟಿ ಕೇಳ್ತಾರೆ? ನಮ್ಮದೇ ಯೂನಿವರ್ಸಿಟಿ ಬೇರೆ ಇದೆ, ಸಪರೇಟ್ ಇದೆ ಅಂತ ಕೇಳಿದ್ರೆ ಸಪರೇಟ್ ಆಗಿ ಅಲ್ಲೇ ಕೆಲಸ ಮಾಡ್ಕೊಂತೇವೆ, ಕೆಲಸ ಕಳಿಸೋದಿಲ್ಲ. ಜನ ಒಪ್ಪಿಕೊಂಡು ವಿಶ್ವವಿದ್ಯಾನಿಲಯ ಆಗಬೇಕು, ಇದರ ಬೆಲೆ ಇಲ್ಲ. ಅದಕ್ಕೆ ಜ್ಞಾನಕ್ಕೆ ನಾನು ಭಾರಿ ಗೊತ್ತು, ಏನು ಡಿಗ್ರಿ ಇಲ್ಲ, ಭಾರಿ ಗೊತ್ತಿದೆ, ಗೊತ್ತಿದೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ಡಿಗ್ರಿ ಇರಲೇಬೇಕು. ವಿಶ್ವವಿದ್ಯಾನಿಲಯ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದ ಡಿಗ್ರಿ ಇಲ್ಲದೆ ಹೋದ್ರೆ ಅದಕ್ಕೆ ಕೆಲಸ ಸಿಕ್ಕೋದಿಲ್ಲ. ಇದು ನಮ್ಗೆ ಅರ್ಥ ಆದರೆ ಜ್ಞಾನ ಪ್ರಪಂಚ, ಇವ ಲೌಕಿಕ ಜ್ಞಾನ ಪ್ರಪಂಚಕ್ಕೇನೆ ವಿಶ್ವವಿದ್ಯಾನಿಲಯ ಬೇಕು ಅಂತ ಕೇಳಿದರೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್, ವಿದ್ಯೆಗಳ ರಾಜ. ಯಾರು ಗುರುಕ್ತವಾದ ಕ್ರಮದೊಳಗೆ, ಗುರುಪದೇಶದ ಕ್ರಮದೊಳಗೆ ವಿದ್ಯೆಯನ್ನು ಪಡೆದಿಲ್ಲ, ಅವರಿಂದ ಬಂದ ವಿದ್ಯೆ ಸಾರ್ಥಕವಾಗೋದಿಲ್ಲ ಅಂತ ಹೇಳಿಬಿಡುತ್ತಾರೆ. ಇವತ್ತಿನ ಜನಕ್ಕೆ ಏನೂ ಗೊತ್ತಿಲ್ಲ. ತುಂಬಾ ಜನಗಳು ಅವನ ಆತನ ಫಿಲಾಸ ವೀತಿನ ಫಿಲ ಹೆಸರಿಟ್ಟು ಪುಸ್ತಕ ಓದ್ತಾನೆ ಇರ್ತಾರೆ. ಇವತ್ತು ತಂಡದಲ್ಲಿ ಹಾವಳಿಗಳು ಕಡಿಮೆ, ಇಂಗ್ಲಿಷ್ನಂತ ಹಾವಳಿ ಭಾರಿ ಜಾಸ್ತಿ ಇರುವುದು. ಎಷ್ಟೋ ಪುಸ್ತಕಗಳು ಅವರು ಆತನ ಫಿಲಾಸ ವೀತಿನ ಫಲ ಓದ್ತಾನೆ ಇರ್ತಾರೆ. ಅವ್ರ ಫಿಲಾಸಿ ಕೂಡ ನಾವೇನು ಮಾಡಬೇಕಾಗಿದೆ? ಈ ಮಧ್ಯೆ ನಮಗೆ ಬೇಕಾಗಿದ್ದು ಭಗವಂತನ ಫಿಲಾಸಫಿ ನಮಗೆ ಬೇಕು, ಭಗವದ್ಗೀತೆಯ ತತ್ವಜ್ಞಾನ ನಮಗೆ ಬೇಕು. ಆದಷ್ಟಿಂದ ವಿಚಾರ ಮಾಡಿದರೆ ಇವ್ರಿಗೆ ಎಷ್ಟೋ ತತ್ವಜ್ಞಾನಗಳು ಎಂಟ್ರಿಯೇ ಸಿಗೋದಿಲ್ಲ. ಅವರು ನೋ ಎಂಟ್ರಿ, ವಿಚಾರಕ್ಕೆ ಆಸ್ಪದನೆ ಕೊಡೋದಿಲ್ಲ. ಊಹಾಪೋಹದ ಜಗತ್ತಿಗೆ ಹೋಗಕ್ಕೆ ನಾವು ತಯಾರಿಲ್ಲ ಅಂತ ಹೇಳಬೇಕು. ಊಹಾಪ ನಾವು ಯೋಚನೆ ಮಾಡಿದ್ದೇನೆ, ನೀವು ಯೋಚನೆ ಕೇಳಿದ್ರೆ ನಾವೇ ಕಾಣಬೇಕಾಗಬೇಕಾಗಿದೆ, ಅದನ್ನು ಬೇಕಿಲ್ಲ. ಆದ್ದರಿಂದ ಶಾಸ್ತ್ರ ಮೂಲವಾದ ವಿಚಾರವೇ ಆಗಬೇಕು. ಒಂದು ಶಾಸ್ತ್ರ ಯೋನಿತ್ವ ತೋಮ್ ಅಂತ ಕರೀತಾರೆ ದೇವರ ಬಗ್ಗೆ. ಇದು ನಿಜವಾದ ಅರ್ಥದೊಳಗೆ ಮುಂದೆ ಭಗವಂತ ತಾನೇ ಹೇಳುತ್ತಾನೆ ಮತ್ತೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೋ. ಶಾಸ್ತ್ರದ ಆಧಾರವಿಲ್ಲದೇನೆ ನನ್ನಷ್ಟೇ ನಾನು ಹೇಳ್ತೇನೆ ಅಂತ ಕೇಳಿದರೆ ಅದಕ್ಕೆ ಇನ್ನೇನು ಮಹತ್ವ ಇಲ್ಲ. ಇದು ನಮ್ಗೆ ಯಾರು ಗೊತ್ತಾಯ್ತು ಅಂದ್ರೆ ನಮ್ಮ ಸಮಸ್ಯೆ ಅರ್ಧ ಸಾಲ್ವ್ ಆಗುವಂತೆ ಲೆಕ್ಕ. ಯಾರು ಹೇಳಕ್ ಬಿಡ್ತಾರೆ, ಎಲ್ಲಿಂದ ಹೇಳ್ತೀರಿ ಕೇಳಿ? ಅವನು ಸ್ವಂತ ಅಂತ ಹೇಳ್ತಾ ಕೈ ಮುಗಿದು ಹೋಗ್ಬಿಡ್ಬೇಕಾಗಿ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಲೇಬಾರ್ದು. ಅದು ಆದಿಷ್ಟು ನಾವು ತಗೊಳೋದಿಲ್ಲ ಅಂತ ಹೇಳ್ಬಿಡುವ ಪ್ರಶ್ನೆ. ಇಂಥ ಗುರುಗಳು ಹೇಳಿದ್ದು ಆ ಗುರುಗಳು ಯಾರು ಕೇಳ್ತಾರೆ ಮತ್ತೆ ಅವರ್ಯಾರು? ಅವ್ರ ಗುರುಗಳು ಯಾರು ಕೇಳ್ತಾಗ ಲಿಂಕ್ ಸಿಗಬೇಕಾಗ. ಆ ಲಿಂಕ್ ಸಿಕ್ಕಷ್ಟ ಮುಗಿದೋಯ್ತ ಈ ಕಾಲೇಜು ಅಂತ ಕೇಳಿದ. ಯಾವ ಯೂನಿವರ್ಸಿಟಿ? ಓಕೆ ರೈಟ್ ಅಂತ. ಯಾವ ಸ್ಟೇಟ್ ಅಂದ್ರೆ ಈ ಸ್ಟೇಟ್ ಅಲ್ಲಿ ಅಲ್ಲಿಗೆ ಅದು ಇಂಥ ದೇಶದಲ್ಲಿದೆ. ಈ ತರ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತಲ್ಲ, ಆ ಎಸ್ಟಾಬ್ಲಿಷ್ ಮಾಡೋ ಜವಾಬ್ದಾರಿ ಇವರದ್ದಾಗಿದೆ. ಅದಿಲ್ಲದೆ ಹೋದರೆ ಜ್ಞಾನಕ್ಕೆ ಮಹತ್ವ ಇಲ್ಲ. ಇದೆಲ್ಲ ಇವರು ಹೆಸರಿಡಬೇಕಾದೊಂದು, ಮಾಸ್ಕ್ ಕಾರ್ಡ್ ತೋರಿಸಬೇಕಾದ ಮತ್ತೊಂದು, ಸಂಬಂಧಪಟ್ಟ ಪ್ರಮಾಣ ಪತ್ರನ ತೋರಿಸ್ಬೇಕು. ಹಿಂದಿನ ಕಾಲಕ್ಕೆ ಆಗಿತ್ತು, ಯಾವ ಗುರುಗಳ ಶಿಷ್ಯ ಅಂತ ಕೇಳ್ತಿದ್ರು, ಅವ್ನು ಹೇಳಬೇಕು. ಆ ಗುರು ಕಾಂಟ್ಯಾಕ್ಟ್ ಮಾಡಿ ಹೌದಾದ್ರೆ ಹೂವು ತೊಕ್ಕೋಬೇಕು. ಅವನು ಅವನಂತ ಶಿಷ್ಯರಿಂದ ಓಡೋದ ಅಂತ ಕೇಳಿದ್ರೆ ಉಪಯೋಗ ಇಲ್ಲ. ಮೇಲೆ ಡಿಸ್ಮಿಸ್ ರೀತಿಯ ಸಿದ್ಧಾಗೆ ಅದು ಬೆಲೆ ಇಲ್ಲ. ಇವತ್ತು ನಮ್ಮ ಸರ್ಕಾರ ನಮ್ಮ ಆಧುನಿಕ ವ್ಯವಸ್ಥೆ ಸರಿಯಾಗಿ ಉಳ್ಕೊಂಡಿದೆ. ಇದು ಒಂದು ನಾಲ್ಕು ತಿಂಗಳು ಒಂದು ಕಾಲೇಜ್ ಓದಿಬಿಟ್ಟು ಆಮೇಲೆ ಓದಕ್ಕೆ ಒಂದೊಂದು ಕಾಲ ಓದಕ್ಕೆ ಬರೋದಿಲ್ಲ, ಹಾಗೆಲ್ಲ ಕೂಡ ಮತ್ತೆ ಅಡ್ಮಿಷನ್ ಆಗಲಿ ಬರೋದಿಲ್ಲ. ಒಳಗಿನ ಸಲ ಕೊಟ್ಟಿರ್ತಾನೆ ಆಗಲೇ ಅವನು ಇದು ಸರಿಯಾದ ರೀತಿ ಟಿ ಸಿ ತಗೊಂಡಲ್ಲಿ ಹೋದರೆ ಮಾತ್ರ ಪ್ರವೇಶ ಹೊರತು ಇಲ್ಲಿವರೆ ಅಡ್ಮಿಷನ್ ಇಲ್ಲ. ನಿಡ್ಡದು ಮಹತ್ವನೇ ಇಲ್ಲದು. ಅದಕ್ಕೆ ಅಲ್ಲಿ ಕೊಡಬೇಕಾದ್ರೆ ಎರಡು ಬರೀತಾರೆ, ಅವನ ಅಥೆಂಟಿಸಿಟಿ ಎಸ್ಎಲ್ಎಸ್ ಮಾರ್ಕ್ಸ್ ಕಾರ್ಡ್ ಇತ್ಯಾದಿ ಕೊಡೋದ್ರ ಜೊತೆಗೆ ಅವನ ಕ್ಯಾರೆಕ್ಟರ್ ಬಗ್ಗೆ ಬರೀತಾರೆ. ಆ ಗುಡ್ ಅಂತ ಬರೆದ್ರೆ ಮಾತ್ರ ಪ್ರವೇಶ, ಇಲ್ಲಿ ಹೋದ್ರೆ ಪೂರ್ತಿ ಗತಿ. ಫಸ್ಟ್ ರ್ಯಾಂಕ್ ಇದ್ರು ನೋ ಎಂಟ್ರಿ. ಅವನು ನಮಗೆ ಎರಡನ್ನ ಬಯಸಿದ್ರು, ವಿಚಾರ ಪ್ರತಿಭೆ, ಆಚಾರ ಅವನ ಕಾಂಡಕ್ಟ್. ಆಚಾರವನ್ನು ತಮಾಷೆ ಇಟ್ಕೊಂಡ್ಬಿಟ್ಟು ಆಚಾರ ಶಬ್ದ ಸರಿಯಾದ ಇಂಗ್ಲಿಷ್ ಪದ ಅಂದ್ರೆ ಕಾಂಡಕ್ಟ್ ಅಂತ. ಗುಡ್ ಕಾಂಡಕ್ಟ್ ಅಂದ್ರೆ ಸದಾಚಾರ ಅಂತ. ಗುಡ್ ಕಾಂಡಕ್ಟ್ ಸದಾಚಾರ, ನನಗೆ ಆಚಾರ ಬೇಕಿಲ್ಲ ಕಾಂಡಕ್ಟ್ ಬೇಕಿಲ್ಲ ಅಂತ ಆಗುತ್ತೆ. ಆಚಾರ ಬೇಕಿಲ್ಲ ಅಂತ ಯಾರಂತಾರೋ ಅದಕ್ಕೆ ಕಾಂಡಕ್ಟ್ ಬೇಕಿಲ್ಲ ಅಂತ ಆಗ ಅವ ಅದನ್ನ ಸರಿಯಾಗಬೇಕು. ಆಚಾರ ರಿಚುವಲ್ ಅಂತ ಉಪಯೋಗಿಸ್ತಾರೆ, ತಪ್ಪದು. ರಿಚುವಲ್ ಅನ್ನೋ ಪದ ಉಪಯೋಗಿಸೋದಲ್ಲ, ಬೇಸಿಕಲಿ ಕಾಂಡಕ್ಟ್ ರಿಚುವಲ್ ಒನ್ ಆಫ್ ದಿ ಸೆವರಲ್ ಮೋಡ್ಸ್ ಆಫ್ ಕಾಂಡಕ್ಟ್ ಅಷ್ಟೇ ಹೊರತು ಮೇನ್ಲಿ ಕಾಂಡಕ್ಟ್ ಬೇಕು. ಸತ್ಯಂವದ ಧರ್ಮಂಚರ ಇವೆಲ್ಲ ನಿಜವಾದ ಕಾಂಡಕ್ಟ್. ಅತ್ಯಾಧುನಿಕ ಲೋಕದಲ್ಲೂ ಕಾಂಡಕ್ಟು, ರಾಜಕೀಯದಲ್ಲೂ ಕಾಂಡಕ್ಟು, ಮಾಡೋದು ಬಿಡೋದ ವಿಚಾರ ಬೇರೆ, ಅದು ಥಿಯರಿಟಿಕಲ್ ಒಪ್ಪಿಕೊಳ್ಳೇ ಬೇಕದ. ಅದಕ್ಕೋಸ್ಕರವಾಗಿ ಸದಾಚಾರವನ್ನ ಆಚಾರ ಪರಂಪರೆಯನ್ನ ಯಾರು ಹೇಳೋದಿಲ್ಲ ಅವರಿಗೆ ಅದು ಮಹತ್ವ ಇಲ್ಲ. ಇನ್ನು ರಾಮಾಯಣ ತಗೊಳ್ಬೇಕಾದ್ರೆ ಅದೇ ಕ್ರಮದಲ್ಲಿ ಪರಂಪರೆ ಎಸ್ಟಾಬ್ಲಿಷ್ ಮಾಡ್ತಾರೆ. ರಾಮಾಯಣ ಎಲ್ಲಿಂದ ಬಂತು? ವಾಲ್ಮೀಕಿ ಹೇಳ್ತಾರೆ, ಬ್ರಹ್ಮದೇವರು ಬಂದಿದ್ದಾರೆ, ವಾಲ್ಮೀಕಿ ವರ ಕೊಡ್ತಾರೆ, ವಾಲ್ಮೀಕಿಗಳೇ ರಾಮಾಯಣ ಬರೀರಿ ನೀವೀಗ. ಮಾರಿಷಾದ ಪ್ರತಿಷ್ಠಾಂತಂ ಅಗಮಃ ಶಾಶ್ವತೀಸ್ತಮಃ ಯತ್ರವಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಈ ಶ್ಲೋಕ ನಿಮ್ಮ ಬಾಯಿಂದ ಬಂತಲ್ಲ, ಅದನ್ನೇ ಮೂಲ ಮಾಡಿಕೊಂಡು ರಾಮಾಯಣದ ಕಥೆಯನ್ನು ಬರೀರಿ ಅಂತ ಹೇಳಿದ. ಆಗ ಪ್ರಶ್ನೆ ಬಂತು, ಅಲ್ಲ ನಾನು ಬರೀತೇನೆ ಅಂತ ಹೇಳಿ ನನ್ನ ಮಾತು ಎಷ್ಟು ಜೊತೆ ಬರೇ ಬರುತ್ತೆ ನಾನು ಬರೆದ್ರೆ? ಬ್ರಹ್ಮ ಹೇಳ್ತಾರೆ, ನಾನು ಹೇಳ್ತೇನೆ ಬರೀರಿ ಅಂತ ಹೇಳ್ತೇನೆ, ಬರೀರಿ ನೀವೀಗ. ಮತ್ತೆ ನನಗೆ ಸೋಲಿಸ್ಬೇಕಲ್ಲ ಅಂದ್ರೆ ಯಥಾತೆ ನಾರದ ಶ್ರುತಂ ಅಂತ ಹೇಳುತ್ತೆ. ಅದಕ್ಕಿಂತ ಮುಂಚೆ ನಾರದರ ಬಂದು ವಾಲ್ಮೀಕಿಗಳಿಗೆ ರಾಮಾಯಣ ಕಥೆ ಹೇಳಿರ್ತಾರೆ. ವಾಲ್ಮೀಕಿಗಳ ಬಾಯ ವಾಲ್ಮೀಕಿಗಳೇ ನೀವು ನಾರದರ ಬಾಯಿಂದ ಕೇಳಿದ್ರಲ್ಲ ಅದನ್ನು ಬರೀರಿ ಅಷ್ಟೇ. ಯಥಾತೆ ನಾರದ ಶ್ರುತಂ ಅದನ್ನು ಬರೀರಿ. ಮತ್ತೆ ನಾರದರಲ್ಲಿ ಬರುತ್ತಾರೆ ಯಾರಿಗೆ ಗೊತ್ತು ಅಂದ್ರೆ? ನಾರದರು ಹೇಳಿದ್ದು ಯಾರು ಗೊತ್ತೇನು? ನಾನೇ ನಾರದರು ಹೇಳಿದ್ದು ಅಂತ ಹೇಳಿದ್ದೆ. ನಾರಿ ರಾಮಾಯಣ ಹೇಳಿದ್ದೆ ನಾನೇನೆ, ನಿಮ್ಗೆ ಯಾರು ಹೇಳಿದ್ರು? ನಾವು ಅಲ್ಲಿವರೆಗೆ ಹೋಗಿಲ್ಲ ರಾಮಾಯಣ ಬಗ್ಗೆ ಇವತ್ತು, ನಮ್ದೇ ರಾಮಾಯಣ ಇರುತ್ತೆ, ಆದ್ರಿಂದ ಅಲ್ಲಿವರು ನಾವೇನು ಹೋಗ್ತೇವೆ ಅಲ್ಲಿಗೆ ಸ್ಟಾಪ್. ಅವ್ರ ಹೇಳಿದ್ರು ಮಧ್ಯೆ ಅದು ಬ್ರಹ್ಮದೇವರು ಹೇಳ್ತಾರೆ, ನನಗೆ ಹಯಗ್ರೀವ ರೀತಿ ಭಗವಂತ ಹೇಳಿದ ಅಂತ ಹೇಳಿದ್ದ. ಅನೇಕರಿಗೆ ಗೊತ್ತಿಲ್ಲದು ರಾಮಾಯಣ ಮೂಲತಃ ಎಲ್ಲಿಂದ ಬಂತು ಅಂದ್ರೆ ಹಯಗ್ರೀವ ರೂಪಿಯಾದ ಭಗವಂತ ಹೇಳಿದ ರಾಮಾಯಣ, ಅದಕ್ಕೆ ಮೂಲ ರಾಮಾಯಣ ಅಂತ ಹೇಳಿದ್ದ. ಮೂಲ ರಾಮಾಯಣ ಅಂತ ಅದಕ್ಕೆ ಹೇಳ್ತಾರೆ. ಅದನ್ನು ಮತ್ಸ್ಯ ಪುರಾಣದಲ್ಲಿ ಹೇಳ್ತಾರೆ ಎಲ್ಲವನ್ನೂ. ಮತ್ಸ್ಯ ಪುರಾಣದಲ್ಲಿ ವಾಲ್ಮೀಕಿಗಳ ಮೂಲ ಎಲ್ಲಿರುವುದನ್ನು ತಿಳಿಸಿಕೊಡುತ್ತೆ. ಇದಕ್ಕೆ ತುಂಬಾ ದಿನಕ್ಕೆ ವಿಷಯ ಗೊತ್ತಿಲ್ಲ, ಮೂಲ ರಾಮಾಯಣವನ್ನು ಪ್ರವರ್ತನೆ ಮಾಡಿದ ಭಗವದ್ ರೂಪ ಹಯಗ್ರೀವ ರೂಪ. ಅದಕ್ಕೆ ಹಯಗ್ರೀವ ರಾಮಾಯಣ ಅಂತ ಅದಕ್ಕೆ ವ್ಯಾಸ ಭಾರತ ಅಂತ ಕರಿತೇವಲ್ಲ, ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತೇವೋ ಮೂಲ ರಾಮಾಯಣಕ್ಕೆ ಹಯಗ್ರೀವ ರಾಮಾಯಣ ಅಂತ ಹೇಳ್ತಾರೆ. ಹೈಗ್ರೀವ್ ಯಾರು ಹೇಳಿದ್ರು ಅಂತ ಕೇಳಾಗಿಲ್ಲ, ಅಷ್ಟ ಸ್ವತಃ ನಾರಾಯಣನಾದ್ದರಿಂದ ಆತನಿಗೆ ಯಾರು ಹೇಳೋದಿಲ್ಲ. ಆ ಸರ್ವತಂತ್ರ ಸ್ವತಂತ್ರ ಗುರುತಮಗುರು ದೇವದೇವರು ನಮಾಮಿ, ದೇವದೇವ ಗುರುಗಳ ಗುರು ಭಗವಂತನಾದ್ದರಿಂದ ಅಲ್ಲಿಗೆ ಸ್ಟಾಪ್ ಆಗ. ಭಾರತಕ್ಕೊಂದು ಮತ್ತೆ ಪರೀಕ್ಷೆ ರಾಜ ಕೇಳ್ತಾ ಇದ್ದಾನೆ, ಅದನ್ನ ಸೌನಕರಿಗೆ ಸೂತಪ್ರಾಣಿಕ ಹೇಳ್ತಾ ಇದ್ದಾರೆ. ಸೂತಪ್ರಾಣಿ ಕೇಳಿದ್ದ ಯಾವಾಗ? ಶುಕಾಚಾರ್ಯರು ಗಂಗಾ ನದಿ ಒಳಗೆ ಕಳಿಸಿದ್ರಾಜ ಪಾರ್ವತೇಶಕ್ಕೆ ಕೂಟ ಉದ್ದೇಶ ಮಾಡ್ತಾ ಇದ್ದಾರೆ. ಶುಕಾಚಾರ್ಯ ಹೇಳಿದ್ದ ಯಾರು? ಅವರು ಹೇಳಿದ್ದು ಅವರ ತಂದೆ ಸಾಕ್ಷಾತ್ ವೇದವ್ಯಾಸ ದೇವರು ಹೇಳುತ್ತಾರೆ. ಅವರು ವಿಜ್ಞಾಪನೆ ಮಾಡಿದವರು ಯಾರು ಅಂದ್ರೆ ನಾರದ ಮನೆಯವರನ್ನು ಪ್ರಾರ್ಥನೆ ಮಾಡ್ತಾರೆ, ನೀವು ವೇದವ್ಯಾಸರೇ ಬರೀಬೇಕು ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿ ಕಲಿಸಿದವರು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು ಕಲಿಸಿರುತ್ತಾರೆ. ಬ್ರಹ್ಮದೇವರು ಮೊದಲು ಹೇಳಿದ್ದಾರೆ ಅಂದ್ರೆ ಸಾಕ್ಷಾತ್ ಪ್ರಾರ್ಥನೆ ಹೇಳಿರ್ತಾರೆ. ಮತ್ತೆ ನಾರಾಯಣ ಆಯ್ತು, ಅದು ಪರಂಪರೆ ನಾರಾಯಣನಲ್ಲೇ ಆಯ್ತು, ಅದು ನಾರಾಯಣನಲ್ಲೇ ಆಯ್ತು. ಇನ್ನು ಮಹಾಭಾರತಕ್ಕೆ ಬಂದ್ರೆ ವೇದವ್ಯಾಸದೇವರು ಬರಬೇಕು, ಸ್ವತಃ ಭಗವಂತನೇ ಬರಬೇಕು. ಈ ಪ್ರತಿಯೊಂದು ಭಗವಂತನ ಹೋಗಬೇಕು, ಅದು 5 ರೂಪಾಯಿ ನೋಟ್ ಇರಲಿ 100 ರೂಪಾಯಿ ನೋಟ್ ಇರಲಿ, 10 ರೂಪಾಯಿ ನೋಟ್ ಬರುತ್ತೆ 100 ರೂಪಾಯಿ ಮಾಡ್ತೀವಿ ಅಂದ್ರೆ ಎಷ್ಟು ಗಲೀಜಾಗಿದೆ ಅಂದ್ರೆ ನೀರ ನಡ್ಕೊಂಡು ಹೋಗ್ತೇವೆ ಅಂತ ಕೇಳಿದ್ರೆ ವರಷದಲ್ಲಿ ಎಷ್ಟು ಕೊಳತಾಗಿದ್ರು ಅದಕ್ಕೆ ಮಾನ್ಯತೆ ಹೊರತು ಮಾನ್ಯತೆ ದೊರೆಯೋದಕ್ಕಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ರಾಮಾಯಣ ಮಹಾಭಾರತ ವೇದ ಏನೇನೇ ಆಗಿರಲಿ ಅದು ಮೂಲತಃ ಭಗವಂತನಿಂದ ಬಂದಿರೋದು. ಓಂ ಜನ್ಮಾದ್ಯಂತಹ ಓಂ ಅನ್ನೋ ಮಾತು ಇನ್ನು ಜ್ಞಾನ ಪರಂಪರೆಗೂ ಅನ್ವಯ. ಅಲ್ಲಿ ಒಂದು ಘಟ್ಟ ಬಿಟ್ಟದ ಅಂತಾಯ್ತು. ಅದನ್ನು ನಿತ್ಯ ಜೀವನದಲ್ಲಿ ಅರ್ಥ ಮಾಡಿಕೊಂಡ ಮೇಲೆ ನಾವು ಯಾರ್ಯಾರೋ ಸ್ವಂತ ಮಾತಾಡ್ತಾರೆ ಅಂದ್ರೆ ಗಮನ ಕೊಡ್ಲಿಕ್ಕೆ ಹೋಗಲೇಬಾರದು. ಅಕ್ಕಡಿಗೆ ನಿಮ್ಮ ಮಾತು ನಿಮ್ಮ ಮನೆ ಬಂದು ನಂಬಿದ್ರೆ ಬೇಕಾದ್ರೆ ಹೇಳ್ಕೊಡಿ, ನಾವಂತೂ ನಂಬೋದಿಲ್ಲ. ಆ ರೀತಿ ನಮಗೆ ಬೇಡ ಅಂತ ಹೇಳಿಬಿಟ್ಟು ತಕ್ಷಣ ಹೋಗ್ತಾರೆ. ಟೆಕ್ಸ್ಟ್ ಬುಕ್ ತೊಗೊಂಡು ಹಾಗೆ ನ್ಯೂಸ್ ರೀತಿ ಟೆಕ್ಸ್ಟ್ ಬುಕ್ ಸೆಲೆಕ್ಟ್ ಮಾಡ್ತಾರೆ ಹುಡುಗರು. ಇಷ್ಟೆಲ್ಲ ಆಗಿ ಏನೇನು ಈ ಕಂಪ್ಯೂಟರ್ ಗಿಂಪ್ಯೂಟರ್ ಏನೇನು ಬಂದಿದ್ರು ಕೂಡ ನ್ಯೂಸ್ ಬಿಟ್ಟಿದ್ದಾರೆ ಸರ್, ಯಾವ್ದು ಬೆಸ್ಟ್ ಟೆಕ್ಸ್ಟ್ ಬುಕ್ ಅಂತ ಕೇಳ್ತಾರೆ. ಇಲ್ಲ ಸರ್ ಕರೆಕ್ಟ್ ಹೇಳ್ಬಿಡ್ತಾರೆ. ಅಲ್ಲಿ ನ್ಯೂಸ್ ಮೋಸ ಮಾಡ್ತಾರೆ ಅಲ್ಲೂ ಕೂಡ ಒಳ್ಳೆ ಕೊಟ್ಟು ತಾಳ್ಕೊಂಡು ಕಟ್ಟೆ ಹುಡುಗರು ಹೇಳ್ಬಿಡ್ತಾರೆ. ಚಿಕ್ಕಪ್ಪ ಬರೋದ್ರೆ ಅಲ್ಲಿ ಮೋಸ ಮಾಡ್ತಾರೆ. ಆದ್ರೆ ತುಂಬಾ ಜನ ಒಳ್ಳೆ ಮಕ್ಕಳು ಮಾತ್ರ ಈ ಪುಸ್ತಕ ಭಾರಿ ಚೆನ್ನಾಗಿದೆ ಅಂತ ಹೇಳುತ್ತೆ. ಆದ್ರೆ ಹುಡುಗರಿಗೆ ನಂಬಿಕೆ ಬರುತ್ತೆ. ಅವ್ರು ಹೇಳಿದ್ರೆ ಅದು ಗೊತ್ತಾರಲ್ಲ, ಒಳ್ಳೆ ಜ್ಞಾನ ಬರುತ್ತೆ, ಹಸ್ತೋ ರಕ್ತ ತಗೋತಾನೆ ಮುಂದೆ ಹೋಗ್ಬಿಡ್ತಾರೆ. ಇವತ್ತು ಟೆಕ್ಸ್ಟ್ ಬುಕ್ ಆಗಿ ಗೌಡ ತಗೋಬೇಡ, ಗೌಡಗಳನ್ನ ತಗೋಬೇಡ, ತಗೋಬೇಡ ಅದು ಗೌಡ ಬೇಕಾಗ್ತದೆ, ಹೆಸರುಗಳು ಹಾಕೋದಿಲ್ಲ ಅದಕ್ಕೆ ಹೆಸರು ಕೊಡೋದಕ್ಕಾಗುತ್ತಿಲ್ಲ, ಅದಕ್ಕೆ ಬರೆದಿರ್ತಾರೆ ಅರ್ಥ. ಗೌಡ ಪ್ರಸಾರ ಗೌಡ ಆಡಿಸೋದನ್ನ ಕೇಳ್ತಾರೆ, ಟೆಕ್ಸ್ಟ್ ಇಂದ ಆಡಿಸೋದನ್ನ ಕೇಳ್ತಾರೆ, ಗೌಡಿಂದ ಕೇಳಿದ್ರೆ ಏನಾಗುತ್ತೆ, ಗೌಡ ಓದಿನ ಸರಿಯಾಗುತ್ತೆ ಸರ್, ಅದರಿಂದ ಕೇಳೋದಿಲ್ಲ ಒಂದು ಕೂಡ. ಇವತ್ತು ಗೌಡ ಟೆಕ್ಸ್ಟ್ ಬುಕ್ ಅನ್ನು ಆಧರಿಸಿ ಹೊರಟ ಗೌಡೇ ಬೆಲೆಯಿಂದ ಬೆಲೆಯಿಲ್ಲ ಅಂದಮೇಲೆ ಯಾವಾಗಲೂ ಯಾವ್ದೋ ಉತ್ತಾಗ ಬೆಲೆ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಅದು ಕೆಡ್ತಾರೆ, ಏನು ಶಾಸ್ತ್ರ ಗೊತ್ತಾಗೋದಿಲ್ಲ ಅಲ್ಲ ಹುಡುಗಿ ಬಿಡಿ, ಭಗವತ್ ಸುಮ್ಮನೆ ಪ್ರಾಣ ಹುಡುಗನ ಪಕ್ಷ ನಿಮ್ಗೆ ಅರ್ಥ ಆಗೋದಿಲ್ಲ ಹೋಗ್ಲಿ, ನಿಮ್ಮಗ್ರಂಥನ ಓದಲಿಂತ ಆಗಲಿ ಕೊನೆಗೆ, ಅಷ್ಟಾದ್ರೂ ಇರಲಿ ಕೊನೆಗೆ. ಕೊರತು ಯಾವ ಹೆಸರುಗಳನ್ನು ಜಾರಕಾಟ ಮಾಡೋದಕ್ಕಿಂತ ತಿಳ್ಕೊಳ್ಳೋದಕ್ಕಿಂತ ಭಗವದ್ಗೀತಾದಿಗಳನ್ನ ಅರ್ಥ ಮಾಡಿಕೊಳ್ಳೋದ್ರೂ ಪರವಾಗಿಲ್ಲ, ಓದಿಬಿಡಿ, ಅದರಲ್ಲಿ ಬೇಕಾದ ಪ್ರಯೋಜನ ನಿರೂಪಣೆ ಮಾಡ್ತಾರಾದ್ರಿಂದ ಅದು ನಮ್ಮ ಗಮನಕ್ಕೆ ಬಂದಿರಬೇಕು. ಈ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಸಂದೇಶವನ್ನ ಭಗವಂತ ಕೊಟ್ಟ. ಭಗವಂತನ ಯಾರು ಕೇಳಬೇಕು ಮಧ್ಯೆ? ನೀವು ಯಾರು ಕೃಷ್ಣ ಯಾರು ಕೇಳಬೇಕೇ ಇದೆಯಾ? ಯಾರು ಕೇಳಲಿಲ್ಲ. ಕೃಷ್ಣ ತಾನೇ ಹೇಳ್ತಾನೆ, ಇದು ಭಾರಿ ವಿಷಯ. ಕೃಷ್ಣ ಯಾರು ಹೇಳಿದ್ರಂತ ಯಾವ ಕೇಳಿದ್ರೆ ಭಗವಂತನ ತಾನೇ ಹೇಳ್ತಾನೆ. ಇದು ಅವನ ಜವಾಬ್ದಾರಿ. ಅರ್ಜುನ ಕೇಳಕೊಂಡ ಹುಡುಗ ಮಾತಾಡ ಕೊಡೋದು ಕೊಡಬೇಕಾಗಿಲ್ಲ, ಅರ್ಜುನ ಜವಾಬ್ದಾರಿ ಕೊಡ್ತಾನೆ. ಅದಕ್ಕೆ ಎಲ್ಲ ಸೇರಿಸೇ ಕೊಡಬೇಕು ಅವನು. ಇಲ್ಲದಿದ್ರೆ ಅದಕ್ಕೆ ಅರ್ಥ ಇಲ್ಲ. ಭಗವಂತ ಹೇಳ್ತಾರೆ, ಯಾವುದೋ ಗುರುಗಳು ಇರ್ತಾರೆ, ಅವ್ರು ನಾವು ಕೇಳಲಿಲ್ಲ ಕೇಳಲಿಲ್ಲ ಅಂತ ಹೇಳಕ್ ಹೋಗಬಾರದು. ನಾವು ಕೇಳಿದ್ರೆ ಹೋದ್ರೆ ಹೇಳಬೇಕು, ಅದು ಜವಾಬ್ದಾರಿ. ಈ ಮಾತನ್ನು ಭಗವಂತ ತಾನು ಕೊಡ್ತಾನೆ, ಅವನು ಕೇಳಿದ್ರೆ ಹೇಳಿಲ್ಲ. ಅರ್ಜುನ ಯಾರು ಕೇಳ್ತಾರೆ ಹೇಳಿ ನೋಡೋಣ. ನನಗೆ ಅರ್ಥ ಆಗ್ತಿಕ್ಕೆ ಅರ್ಥ ಇಲ್ಲವನು ಇಷ್ಟು ಲೋಕೇಶು ತಿಂತಾನ. ಆದರೂ ಕೂಡ ನಾನೇನ್ ಮಾಡ್ತೇನೆ, ಗದ್ದೆಗಾಗದೆ ಹೆಚ್ಚ ತತ್ತವೇ ಪರೋಜನ ಸದ್ಯದ ಇವನು ಮೇಲ್ಪಂಕ್ತಿ ಹಾಕೊಡ್ತಾ ಇದ್ದೇನೆ ನೋಡು ಅಂತ ಹೇಳ್ತಾ ತಾನು ಸ್ವತಃ ಮಾಡಿ ತೋರಿಸ್ತಾ ಇದ್ದಾನೆ. ನನ್ನ ಜ್ಞಾನಕ್ಕೆ ಪರಂಪರೆ ಇದೆ ನೋಡು ಅಂತ ಹೇಳಿದ್ದ. ಇದು ಭಾರಿ ವಿಶೇಷ. ಆದಷ್ಟು ಶ್ರೀಮದ್ ಆಚಾರ್ಯ ಗ್ರಂಥಗಳ ಮಹತ್ವ ಇನ್ನೊಂದು ವಿಶೇಷ. ಎಲ್ಲ ಬರೆದಿದ್ದೀರಲ್ಲ, ಎಲ್ಲಿ ಓದಿದ್ದೀರಿ? ಸಮಸ್ಯೆ ಬಂತೆ. ಎಲ್ಲಿ ಓದಿದ್ದೀರಿ ನೀವೀಗ? ಭಾರಿ ವಿಶೇಷ. ಅಚ್ಯುತಾಚಾರ್ಯ ಕೇಳ್ಬಿಟ್ರೆ ಒಂದು ಸಲ, ಎಲ್ಲಿ ಓದಿದ್ದೀರಿ? ಇದನ್ನೆಲ್ಲ ಕೂಡ ಆಚಾರ್ಯರಿಗೆ ಚಿಕ್ಕ ವಯಸ್ಸು. ಇದು ಆಶ್ರಮ ತಗೊಂಡಾಗ ಅವರಿಗೆ ಹತ್ತೇ ವರ್ಷ ಆ ಸನ್ಯಾಸವನ್ನು ತಗೊಳ್ತಾರೆ. ಆಗ ಗುರು ಪಾಠ ಹೇಳಬೇಕು ಅಂತ ಹೋಗ್ತಾರೆ. ಒಂದು ಗ್ರಂಥ ಶುರು ಮಾಡ್ತಾರೆ, ಇಷ್ಟ ಸಿದ್ಧಿ ಅಂತ ಗ್ರಂಥ ಶುರು ಮಾಡ್ತಾರೆ. ಶುರು ಮಾಡ್ತಾರೆ ಆಚಾರ್ಯ ಕೊಡಿದರಂತೆ ಗುರುಗಳು ಗ್ರಂಥ ಹಾಗೆ ಓದೋದು ನಾವು ಅಂತ ಕೇಳುತ್ತಾರೆ. ಮತ್ತೆ ನಾನು ಹೇಳ್ತೇನೆ ಹಾಗೆ ಓದ್ಕೊಂಡು ಹೋಗು ಅಂತ ಹೇಳ್ತಾರೆ. ಓದಕ್ಕೆ ಆಗೋದಿಲ್ಲ, ಎಷ್ಟು ತಪ್ಪಿದ ಗ್ರಂಥದಲ್ಲಿ ಅಂತ ಹೇಳ್ತಾರೆ. ಎಷ್ಟು ತಪ್ಪಿದ ಗ್ರಂಥದೊಳಗೆ ಮಂಗಳ ಶ್ಲೋಕ ಅಷ್ಟೇ, ಜ್ಞಾನಭೂತ ರಜಾಮೇಯ ಅನಂತಾನಂತ ವಿಗ್ರಹ ಜಗದಾದಿ ಮಹಾಮಾಯ ಚಿತ್ತಭಿತ್ತಿಂ ನಮಾಂತಾಂ. ಈ ಶ್ಲೋಕ ಓದಿದ ತಕ್ಷಣ ಹ್ಯಾಗ ಓದೋದು ನಾವು? ಯಾಕೆ ಏನಾಗಿದೆ ಅಂದ್ರೆ ಈ ಶ್ಲೋಕದಲ್ಲಿ ಅಕ್ಷರ ಇರೋದು 32 ಇದೆ, ಅನುಷ್ಠಿತ ಶ್ಲೋಕ. ತಪ್ಪುಗಳು 32 ಇದೆ, 100% ತಪ್ಪುಗಳಿದೆ. ಇದನ್ನ ಹ್ಯಾಗ ಓದೋದು ಅಂತ ಕೇಳಿ ಗುರುಗಳು ಆಶ್ಚರ್ಯ ಹೇಳ್ತು. ಇಲ್ಲ ಇಲ್ಲ ಉತ್ತರ ಕೊಡ್ತೀವಿ ಅಂದ್ರೆ ಕೊಡಿ ಎಂದು ಕೊಡಲಕ್ಕಾಗಲಿಲ್ಲ. ಅವ್ರಿಗೆ ಸುಟ್ಟು ಬಂತ, ನೀನು ಪಾಠ ಹೇಳೋದಿಲ್ಲ ಅಂತ ಹೇಳಿದ್ರು. ನೀವು ಪಾಠನೇ ಹೇಳೋದಿಲ್ಲ, ಪುರಾಣ ಶುರು ಮಾಡಿದ್ರು. ಪಾಪ ಚಿತ್ರ ಪುರಾಣ ಶುರು ಮಾಡಿದ್ರು. ಅಲ್ಲೂ ಸಮಸ್ಯೆ ಶುರುವಾಯಿತು, ಅಲ್ಲೂ ಸಮಸ್ಯೆ ಶುರುವಾಯಿತು. ಭಾಗವತ 5ನೇ ಸ್ಕಂಧ ಹಿಡ್ತಾ ಭಾಗವತ ಹಿಡ್ತಾ ಇದ್ದಾರೆ. ಚಿತ್ರಪ್ರೇಷ್ಠ ಹೇಳೋರು, ಶಿಷ್ಯರು ಕೇಳೋರು. ಆ ಹೊತ್ತಿಗೆ ಒಂದು ಸಮಸ್ಯೆ ಬಂತ ಅವರಿಗೆ. ಅರ್ಥ ಹೇಳೋದಕ್ಕೆ ಅಂತ ಹೋಗ್ತಾರೆ ಪಾಪ ಶಿಷ್ಯರು, ಶ್ಲೋಕ ಓದಬೇಕು, ಗುರುಗಳು ಅರ್ಥ ಹೇಳಬೇಕು. ಆಗ ಶ್ಲೋಕ ಓದಿದ್ರು ಶಿಷ್ಯರು, ಅರ್ಥ ಹೇಳೋದಕ್ಕೆ ಅಂತ ಹೋಗಿದ್ರು. ಇನ್ನೊಬ್ಬ ಶಿಷ್ಯ ಹೇಳಿದ, ಗುರುಗಳೇ ಅಲ್ಲಿಲ್ಲ, ನನ್ನ ರೀಡಿಂಗ್ ಹೀಗಿದೆ ಅಂತ ಹೇಳಿ, ಈ ಶ್ಲೋಕ ನನ್ನಲ್ಲಿ ನನ್ನ ಪುಸ್ತಕದಲ್ಲಿ ಹೀಗಿದೆ ಅಂತ ಹೇಳಿದ. ಯೋಚನೆ ಮಾಡ್ತಾ ಕೂತು ಇನ್ನೊಬ್ಬ ಶಿಷ್ಯ, ಗುರುಗಳು ನನ್ನ ಪುಸ್ತಕದಲ್ಲಿ ಹೀಗಿದೆ ಅಂತ ಹೇಳಿದ. ಅರ್ಥ ರೀತಿಯಾದ ಶ್ಲೋಕದ ರೀತಿಯೇ ಸೆಟ್ ಆಗ್ತಿಲ್ಲ, ಶ್ಲೋಕದ ರೂಪ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಿದಾಗ ಒಂದು ಕ್ಷಣ ಅವರಿಗೆ ಗಾಬರಿ. ಎಷ್ಟೋ ಸತ್ತ ಸಂಸ್ಕೃತ ಗ್ರಂಥ ಓದಕ್ಕೊಳ್ತವರಿಗೆ ಇಷ್ಟು ಸಾಲ ಎಷ್ಟೋ ಸತ್ತ ಗೊಂದಲ ಬರುತ್ತೆ. ಶಿವರಾಜನೇಶ್ವರ ಹೇಳಬೇಕು, ಸಿದ್ದೇಶ್ವರ ಹೇಳಬೇಕು, ಪ್ರತಿಯಾದ ಪುಣ್ಯ ಕೇಳೋದಿಲ್ಲ ಸರಿ, ಗೊತ್ತಾಗಲಿಲ್ಲ ಅವರಿಗೂ ಕೂಡ. ಕೇಳಿದ್ರೆ ಕಂಡುಬಿಡುವಾಗ ಎಷ್ಟೋ ಪ್ರಕಾಂತರು ಉಂಟದ್ರೊಳಗೆ. ಅವಿರುದ್ಧ ಸ್ವಾನಂದೋ ಗೋವಿಂದೋ ಗೋವಿರಾಮ್ಪಟ್ಟ ಒಂದು ಪಾಠ, ಅವಿರುದ್ಧ ಸ್ವಾನಂದೋ ಗೋವಿಂದೋ ಗೋವಿಂದೊಂದು ಪಾಠ. ಈ ಪಾಠ ಯಾಕೆ ಬರುತ್ತೆ ಅಂತ ಕೇಳಿದ್ರೆ ನೆಮ್ಮದಿಯಿಂದ ಹೇಳೋದಕ್ಕೆ ಹೊರಟ ಕಾಲಕ್ಕೆ ಎಷ್ಟೋ ಜನ ಮರ್ತೋದಾಗ ಏನ್ ಮಾಡ್ತಾರೆ ಗೊತ್ತಾ? ಮರ್ತೋದಾಗ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ಏನೋ ಅಡ್ಜಸ್ಟ್ ಸಂಸ್ಕೃತದಲ್ಲಿ ಭಾರಿ ಪಾಂಡಿತ್ಯ ತೋರಿಸಲು ಅಡ್ಜಸ್ಟ್ ಮಾಡಿಬಿಡ್ತಾರೆ, ಬಿಡೋದಿಲ್ಲ. ಅದು ಅವ್ರ ಶಿಷ್ಯರು ಪಾಲು ಪಾಠ ಅಂತ ಆಗ್ಬಿಡುತ್ತೆ. ಅವ್ರ ಗುರುಗಳು ತಪ್ಪಿಲ್ಲ ತಪ್ಪೋದಿಲ್ಲ. ಅವರು ಇದೇ ಒಂದು ಪಾಠ ಶುರು ಮಾಡಿಬಿಡ್ತಾರೆ. 190 ಪಾಠಗಳಲ್ಲ ಹೀಗೆ ಬರೋ ಪಾಠಗಳವೆಲ್ಲ ಕೂಡ. ಆದ್ರೆ ಈ ವಿಷ್ಣು ಶಾಸ್ತ್ರ ಇಷ್ಟು ಜನ ಹೇಳೋದ್ರೆ ಪಾಠ ಅಂತ ಇರಬೇಕಾದ್ರೆ ರೇರ್ ಬೇರೆ ಎಷ್ಟು ಪಾಠ ಅಂತ ಇರಬೇಕು ಲೆಕ್ಕ ಹಾಕಿ. ಹೀಗಿದೆ ಹೀಗಿದೆ ಅಂತ ಆಚಾರ ಹೇಳ್ತಾರೆ. ಚಿತ್ರಪ್ರೇಷ ಭಾರಿ ಗೊಂದಲ ಆಯ್ತು, ಏನ್ ಮಾಡೋದೀಗ? ತಕ್ಷಣ ಆಚಾರ ಹೇಳಿದ್ರಂತೆ, ಗುರುಗಳ ಯೋಚನೆ ಮಾಡಬೇಡಿ, ನನಗೆ ಸರಿಯಾದ ಪಾಠ ಗೊತ್ತಿದೆ. ಈ ಶಿಷ್ಯ ಇದ್ದಾನಲ್ಲ, ಈ ಶಿಷ್ಯ ಇದ್ದಾನಲ್ಲ, ಇದು ನೋಡಿದ್ದಾನ ಸರಿಯಾದ ಪಾಠ ಅಂತ ಹೇಳ್ತಾರೆ. ಚಿತ್ರಪ್ರೇಷ ದೊಡ್ಡ ವಿವರಿಸಿದ್ರು ಗುರುಗಳು, ದೊಡ್ಡ ಬುದ್ಧಿವಂತವರು. ಬದ್ದು ಏನೋ ಅಂತ ಹೇಳಿದ್ರೆ ಒಪ್ಪಕ್ಕಂತ ಅವರಿಲ್ಲ. ಎಲ್ಲರ ಕೈಯಲ್ಲಿ ಪುಸ್ತಕ ಇದೆ, ಹಳೆ ಪುಸ್ತಕನೇ ಇದೆ, ಅವ್ರು ಏನೋ ಓದ್ತಾ ಇದ್ದಾರೆ. ಇದೇ ಪಾಠ ಹೇಗೆ ತೀರ್ಮಾನ ಅಂತ ಕೇಳ್ತಾರೆ. ಗ್ರಂಥ ಸಂಶೋಧನೆ ಮಾಡುವವರೇ ದೊಡ್ಡ ಸಮಸ್ಯೆ. ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ದೊಡ್ಡ ಎಲ್ಲೇ ಕೊಡಿದೆ, ಅದರ ಮೇಲೆ ಹೇಗೆ ತೀರ್ಮಾನ ಮಾಡ್ತೀರಿ? ಕಷ್ಟ ಅಂದ್ರಂತೆ, ಗುರುಗಳೇ ಆ ಪಾಠ ಸರಿ ಅಂತ ಯಾತಕ್ಕೆ ಕೇಳುತ್ತೇನೆ ಅಂದ್ರೆ, ನನಗೆ ಬಾಲಪಾಠ ಪೂರ್ತಿ ಭಾಗವತ ಬಾಲಪಾಠ ಬರುತ್ತೆ ನನಗೆ. ಆ ಪಾಠಕ್ಕೂ ಈ ಪಾಠಕ್ಕೂ ಪೂರ್ತಿ ಪಲ್ಲಿ ಆಗುತ್ತೆ, ಅದಕ್ಕೆ ಸರಿಯಾದ ಪಾಠ ಅಂತ ಹೇಳಿ. ಈ ಪೂರ್ತಿ ಭಾಗವತ ಬರುತ್ತೆ ನನಗೇನು ಗೊತ್ತಾಗಬೇಕು ಅಂತ, ನನಗೇನು ಗೊತ್ತಾಗಬೇಕು ಅದಕ್ಕೆ ಹೇಳುತ್ತಾರೆ. ಸರ್ಟಿಫಿಕೇಟ್ ಕಳಿಸ್ಬಿಡ್ತಾರೆ, ಈಗ ಸರ್ಟಿಫಿಕೇಟ್ ನೋಡಿದಾರಂತೆ. ಅದರಿಂದ ಆಗೋ ಕೆಲಸ ಸಣ್ಣ ಕೆಲಸ, ನಿಜವಾದ ಸಣ್ಣ ಆಗ ತಯಾರಾಗಬೇಕು. ಗುರುಗಳೇ ನಿಮ್ ಜವಾಬ್ದಾರಿ, ಇದೇ ಭಾಗವತ ಬರುತ್ತೆ ಅಂತ ಹೇಳಿದಿನಲ್ಲ, ನೀವು ಕೇಳಿ ಪರೀಕ್ಷೆ ಮಾಡಬೇಕಾ ಹೇಳ್ತೇನೆ ಅಂತ ಹೇಳುತ್ತಾರೆ. ಅಚ್ಯುತ ಪ್ರೇಕ್ಷಕರು ಭಾರಿ ಬುದ್ಧಿವಂತರು. ಎಷ್ಟೊತ್ತನ್ನು ಯಾತಕ್ಕೆ ಕರ್ತಾರೆ ಗೊತ್ತಾ? ಇಂಟರ್ವ್ಯೂ ಕಮಿಟಿ ಅದಕ್ಕೆಲ್ಲ ಕೂಡ ಎಲ್ಲಿ ಕೇಳಿದ್ರೆ ಗೊತ್ತವರಿಗೆ ತನ್ನ ಓದಿರ್ತಾರಲ್ಲ ಅಂಥವ್ರನ್ನ ಕಳಿಸ್ತಾರೆ. ಅಷ್ಟು ಸಾಕಷ್ಟು ಗೊತ್ತಿತ್ತು ಅವರಿಗೆ ಪಾಪ ಈ ವಿಷಯದ ಬಗ್ಗೆ. ಭಾಗವತ ಪಂಚಮಸ್ಕಂದ ಭಾರಿ ಭಾಗವತವೇ ಕಷ್ಟ, ವಿದ್ಯಾವತಾರ ಪರೀಕ್ಷಾ ಅಂತಾನೆ ಹೆಸರದು. ಭಾರಿ ವಿದ್ಯಾವತಾರ ತಾನು ಕಡ್ಕೊಂಡ್ರೆ ಭಾಗವತ ಹೇಳುವಂತ ಕೇಳಬೇಕಂತ ನಾನು, ಅದರಲ್ಲೂ ಪಂಚಮಸ್ಕಂದ ಹೇಳುವಂತ ಕೇಳಬೇಕಂತೆ ಭಾರತ ಕೇಳ್ತಾರೆ ಅದನ್ನು ಹೇಳುವಂತ ಕೇಳುತ್ತಾರ. ತಕ್ಷಣ ಆಚರಿಸಿದ್ರು ಮಕ್ಕಳು ಬಿಡ್ತಾರೆ. ಪ್ರಿಯವ್ರತೋ ಮಹಾಭಾಗ ಆತ್ಮ ರಾಮ ಕಥಮ್ಮನೆ ಗೃಹೇ ಸರ್ವತ ಎಂಬ ಮೂಲ ಸಂಸಾರ ಕರ್ಮಬಂಧನ ಅಂತ ಶುಕ್ರಾಡಿ ಸರ 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 ಹೇಳ್ತಾ ಇದ್ರೆ ಸೊಳ್ಳೆ ನೋಡ್ಕೊಳ್ಳಿ ಪುಸ್ತಕ ನೋಡ್ಕೊಳ್ಳಿ ಅಂತ ಹೇಳಿರುತ್ತೆ. ಪುಸ್ತಕ ನೋಡ್ಕೊಳ್ಳಿ ನೋಡ್ಕೊತಾ ಇದ್ದಾರೆ. ಅದು ಗದ್ಯವಾಗ ತುಂಬಿ ತಿಳಿಗುತ್ತಾ ಅದ್ರೊಳಗೆ ಪ್ರತಿ ಕಂಠಪಾಠ ಹಾಕ್ಬೋದು. ಗದ್ಯಪಾಠ ಮನುಷ್ಯಾನಾಂ ಶ್ರಮವು ನಾಟಿ ಹೋಗಿದ್ದು ಯಾವ ಒಂದು ಪರೀಕ್ಷೆಯಲ್ಲೂ ಕೂಡ ಮೆಮೊರೈಸೇಷನ್ಗೆ ಪ್ರೋಸ್ ಕೇಳುವುದಿಲ್ಲ. ಪೊಯಿಟ್ರಿ ಕೇಳ್ತಾರೆ ಸಾಮಾನ್ಯವಾಗಿ. ಪೊಯಿಟ್ರಿ ಮಾಡೋದೇ ಕಷ್ಟ, ಪ್ರೋಸ್ ಏನ್ ಮಾಡ್ತಾರೆ ಅದು ಪ್ರೋಸ್ ತುಂಬಿದೆ. ಪ್ರತಿಮಸ್ತ ಅಂದ್ರೆ ಪ್ರೋಸೇ ಜಾಸ್ತಿ. ಅಷ್ಟೇ ಕರಾರು ಮಕ್ಕಳು ಹೇಳ್ತಾ ಇದ್ದಾರೆ, ಅರ್ಥ ಸಮೇತ ಹೇಳ್ತಾ ಇದ್ದಾರೆ. ಈ ಜೊತೆ ವಿದ್ಯಾರ್ಥಿಯ ಪಾಠ ಸರಿ ಇದೆ ಅಂತ ಹೇಳಿದ್ರಲ್ಲ 100% ಸರಿ ಆಗ್ತಾ ಇದೆ. ಅದಕ್ಕೆ ಅತ್ಯುತ್ತರಿಗೆ ಆಶ್ಚರ್ಯವಾಗುತ್ತೆ. ಏನು ಪ್ರತಿಭೆ ನಿಮ್ಮದು? ನಿಜವಾಗಲೂ ಕೂಡ ನೀವು ಗೆದ್ದು ನಾವು ಸೋತೀವಿ. ನಿಜವಾಗಲೂ ಎಲ್ಲವನ್ನು ಬಂದವರು. ಇಡೀ ಭಾಗವತ ನಿಮಗೆ ಬರುತ್ತೆ, ನನಗೆ ಅರ್ಥ ಆಯ್ತು. ಆದ್ರೆ ಇನ್ನೊಂದು ಅರ್ಥ ಇಲ್ಲ ಅಂತ ಕೇಳ್ತಾ, ಒಂದು ಅರ್ಥ ಆಯ್ತು ನನಗೆ, ನೀವು ಬರುತ್ತೆ ಅಂತ ಅರ್ಥ ಆಯ್ತು. ಇನ್ನೂ ಅರ್ಥ ಏನದು? ನೀವು ಯಾರಿಂದ ಬಂತು ಅಂತ ಅರ್ಥ ಆಗಲಿಲ್ಲ. ಯಾರು ಗುರು ಪ್ರಶ್ನ ಆಚಾರ ಹೇಳ್ತಾರೆ, ಅವರು ಗುರುಗಳಿಲ್ಲ, ಇಷ್ಟೇ ನನಗೆ ಗುರುಗಳು ಅಂತ ಹೇಳ್ತಾರೆ. ಪುಸ್ತಕಕ್ಕೆ ಓದಿರುವಲ್ಲಿ ಪಾವತಿ ಮಾಡಿ ಬರಬಹುದಾಗಿತ್ತು. ಇಲ್ಲ, ವೇದವ್ಯಾಸ ನನಗೆ ಗುರುಗಳು. ಈ ರೀತಿ ಗುರುತ್ವ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಗುರು ವೇದವ್ಯಾಸ ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ತಮಿಳುವ ಶಾಸ್ತ್ರ ಸಾಮಾನ್ಯ ಜಗದ್ಗುರು ನಾಂ ಗುರು ಶೈವ ವಿಶೇಷ ತೋರಣೆಯ ಪರಮಾತ್ಮ ವಿದ್ಯಾ ವ್ಯಾಖ್ಯಾಂ ಕರೋನ್ಯನ್ನತಿ ಚಾಹಮೇವ ಸಪ್ತಪತ್ರ ಮಧ್ಯಾಚಾರ ಗ್ರಂಥಗಳು ಸೇವೆ ಅನುಕರಿಸುತ್ತಿಲ್ಲ. ರಿಸರ್ಚ್ ಪೇಪರ್ ಸೋತಾರಲ್ಲ, ನೀವು ನಾಲ್ಕು ಸುಳಿಯ ಸುತ್ತು ರಿಸರ್ಚ್ ಪೇಪರ್ ಹಾಕಿರ್ಬೇಕು. ಒಂದು ಪುಟ್ಟದ ರಿಸರ್ಚ್ ಪೇಪರ್ ಕೊಟ್ಟಾಗ ಏನು ರಿಸರ್ಚ್ ಕಾನ್ಸೆಪ್ಟೇ ಇಲ್ಲ ಅಂತ ಅರ್ಥ. ಫುಲ್ಲ ಫುಟ್ನೋಟ್ಸ್, ತಾನೇನು ಹೇಳ್ತಾನೆ ಅವ್ನು ಸಬ್ಸ್ಟೇಟ್ ಮಾಡ್ತಾ ಹೋಗ್ಬೇಕು, ಎವಿಡೆನ್ಸ್ ಕೊಡ್ತಾ ಹೋಗ್ಬೇಕು, ಆಧಾರ ಕೊಡ್ತಾ ಹೋಗ್ಬೇಕು. ಆ ಕಾನ್ಸೆಪ್ಟ್ ಅನ್ನು ಮೊತ್ತ ಮೊದಲ ಬಾರಿಗೆ ನಾವು ಭಾಷ್ಯ ಪ್ರಪಂಚದಲ್ಲಿ ಕಾಣಬೇಕು ಅಂತಿದ್ರೆ ಇವರ ಆಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಕಾಣುತ್ತೆ. ಮಾತು ಮಾತಿಗೆ ಕೊಟ್ಟಿರ್ತೀನಿ, ಅವ್ರ ಮಾತು ಇದ್ರೆ ಇಂಟ್ರೆಸ್ಟ್ ಇರುತ್ತೆ. ಇಡೀ ಮಾತು ಪುಸ್ತಕ ಮಾಡ್ಬಿಟ್ಟು ಅವ್ರಿಗೆ ನಾಲ್ಕು ಅವ್ರ ಮಾತು ಉಳಿದ್ರೆ ಕೊಟ್ಟಿರ್ತೀವಿ. ಎಷ್ಟೊಂದು ಗ್ರಂಥ ರಾಶಿಯನ್ನು ಕೊಟ್ಟವರು ಅವರು ಭಾಗವತಕ್ಕೆ ರೀತಿಯ ಹೇಳಿದಾಗ ಅವರನ್ನು ಆಯ್ತಂತ ತಮ್ಮ ಹಿರಿಯನ್ನು ಸಾಧಿಸಿದ್ರು. ಅಲ್ಲೇ ಒಂದು ಪ್ರಸಂಗ ಬರುತ್ತಾಗ ಆ ಹಿರಿಯನ್ನ ಭಾಗವತ ಪುಸ್ತಕ ಆಚಾರ ತೋರಿಸಿದ್ರು ಅಂತ ಹೇಳಿದ್ರೆ ಈ ಕಥೆ ಯಾಕಾಗುತ್ತೆ ಬರೆಯುವುದು ಮಧ್ವಾಚಾರ ಹಿರಿಯನ್ನು ಹೇಳಿದ್ದೀರಾ ಅಂತ ಕೇಳಿದ್ರೆ ಕಥೆಯಲ್ಲ, ಅದರ ಸರ್ವಮೂಲ ಗ್ರಂಥಗಳಲ್ಲಿ ಭಾಗವತ ಯಾಕೊಂದು ಗ್ರಂಥ ಇದೆ ಭಾಗವತ ತಾತ್ಪರ್ಯ ನಿರ್ಣಯ. ಆ ಗ್ರಂಥ ಒಪ್ಪಬೇಕು, ಇಡೀ ಪುರಾಣ ಪ್ರತ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಅನೇಕ ರೀತಿಯ ಸಮಸ್ಯೆಗಳ ಪರಿಹಾರ ಮಾಡ್ತಾ ಹೋಗ್ತಾರೆ. ಮಾಸ ಮಾಸಕ್ಕೆ ಹೇಳೋದಕ್ಕೂ ನನಗೆ ಬರೋದಿಲ್ಲ. ಭಾಗವತಾತ್ಮ ಯುದ್ಧ ಹೋಗ್ಬಿಟ್ಟು ಸತ್ಯಾತ್ಮಕ ಕಥೆ ಹೇಳೋದಕ್ಕೂ ಕಥೆ ಸಿಗಿಸ್ತಾ ಕೇಳಬಿಟ್ಟು ಕಥೆ ಕೇಳಿಬಿಟ್ರೆ ಏನಿದೆ ಹಿಂದೆ ಮುಂದೆ ಗೊತ್ತಾಗುತ್ತಲ್ಲ. ಯಾರೋ ಪ್ರಶ್ನೆ ಮಾಡಿದ್ದಾರೆ, ಸಮಸ್ಯೆ ಮಾಡಿದ್ದಾರೆ, ಇದು ಪ್ರಸಾದ ತಿನ್ನಕ್ಕೆ ಅಂತ ಹೋಗ್ತಾರೆ. ಅತ್ತತ್ತಿ ಸುದ್ದಿ ಬರುತ್ತೆ, ಗಂಡ ಅಪ್ಪ ಎಲ್ಲ ಬಂದುಬಿಟ್ರು ಅಂತೇಳಿ ಪ್ರಸಾದ ಬಿಟ್ಟು ಬಿಡ್ತಾರೆ. ಅದು ಮುಳುಗೋಗ್ಬಿಡುತ್ತಂತೆ, ನಡೆಯುತ್ತೆ ಮುಳುಗೋಗ್ಬಿಡುತ್ತೆ ಹಡಗು. ಅದು ಸಿಟ್ಟುಕೊಂಡ ಜೋರಿನಲ್ಲಿ ಏನು ಪ್ರಸಾದಕ್ಕೋಸ್ಕರ ಕಾಲ ಕೇಳಿಬಿಡೋದು ಅವ್ರನ್ನೆಲ್ಲ ಕೂಡ ಯಾಕೆ ಪ್ರಸಾದ ಬಂದ್ರೆ ತಂದೆ ಹೋಗ್ಬಿಟ್ರೆ ನಮಗಿಂತ ಸಾಹಿತ್ಯ ಬರೆದವರು ಅಂತ ಆಗುತ್ತಾರೆ. ನಾವು ಎಷ್ಟು ಸಾಹಿತ್ಯ ಏನಾಗಿಲ್ಲ, ಬೇರೆ ಸಿಟ್ಟು ಬರೆದ್ರೆ ಗೊತ್ತಿರುತ್ತೆ ಮತ್ತೆ ಗಂಡ ಈಗ ಅನೇಕ ಪ್ರವಚನ ಕಾಲದ ಗೀತಾಭಾಷೆ ಪಾಠ ಸಂಸ್ಥೆಗಳನ್ನು ಕೃತ್ಯ ಕಂಡು ಅದು ಕಂಡು ಗ್ರಂಥಗಳು
ಪದಗಳನ್ನು ಸಖಾಯ ಸಖಾ ಅಂತಲ್ಲಾದ ದೇವರನ್ನ ಆರಾಧನೆ ಮಾಡ್ತಾರಲ್ಲ ಅವರೇನು ತಪ್ಪ ತಿಳಿಯುತ್ತೆ ಅಂತ ಮಾಡಬೇಕು. ತಕರೆ ಮಾಡಬೇಕು ಮತ್ತೊಂದು ಗೊಂದಲ ಬರುತ್ತೆ. ನಮ್ಮ ಪ್ರಕಾರ ದೇವರ ಸಂಘರ್ಷ ಆಗುತ್ತೆ
Yeah.